नमः। अभ्रमं मंगलयितं मधुरं विमलं सदा आनंदकीर्तनतुलं भजेतापत्रयापहं विद्यासिद्धान्तविद्वान्त विध्वंसनचक्षणः द्वैतीत्याकृतनिर्भरतां नोहदम्बरे अत्यकल्पकल्पोऽयं प्रत्यक्तेतकेसरे व्यासतीर्थगुरुभूयाद् अस्मदिष्टातसिद्धये तपोविद्याविरक्त्यादि सद्गुणोपाकरानहं वाजराजगुरुं वन्दे हेग्योपदाश्यान् पूज्य राघवेन्द्राय सच्चिधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रकवे नमोचिन्दयाळवे आपामौलिपर्यन्तं गुरूणामाप्तिं स्मरेत् येन विघ्नाः प्रश्यन्ति सिद्धेन च मनोरथाः। हरिः ओं श्रीगुरुभ्यो नमः। ನಾವು ಭಗವದ್ಗೀತೆಯಲ್ಲಿ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ, ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಸಿಕೊಡುವಂತಹ ಅಧ್ಯಾಯ. ಆದ್ದರಿಂದ ಇದು ಬಹಳ ಉಪಯೋಗಕರವಾದಂತಹ ಅಧ್ಯಾಯ, ಎಲ್ಲವೂ ಉಪಯೋಗಕರವಾದದ್ದೇ. ಇದರಲ್ಲಿ ವಿಶೇಷವಾಗಿ ನಮಗೆ ಭಗವಂತನ ವಿಶೇಷ ಮಹಿಮೆಯನ್ನು ಹೇಳುವುದರ ಮೂಲಕವಾಗಿ ಆ ಭಗವಂತ ನಿಗೂ ಮಿಕ್ಕವರಿಗೂ ಮಿಕ್ಕ ದೇವತೆಗಳಿಗೂ, ಅವರು ಉತ್ತಮರಾದ ದೇವತೆಗಳೇ ಆಗಿದ್ದಾರೆ, ಬ್ರಹ್ಮದೇವರು, ರುದ್ರದೇವರು, ಲಕ್ಷ್ಮೀದೇವಿ ಇತ್ಯಾದಿ ಉತ್ತಮರಾದ ದೇವತೆಗಳಿದ್ದಾರೆ, ಅವರನ್ನ ಉಪಾಸನೆ ಮಾಡಿಬಿಟ್ಟು ನಮಗೆ ಬೇಕಾದ್ದೆಲ್ಲ ಪಡೆಯಬಹುದಲ್ಲವಾ, ಭಗವಂತನನ್ನೇ ಯಾಕೆ ಹೋಗಬೇಕು ಅನ್ನುವ ಇತ್ಯಾದಿ ಸಂಶಯಗಳಿಗೆ ಪರಿಹಾರವನ್ನು ಕೂಡ ಕೊಡುವಂತಹದ್ದಾಗಿ ಇದು ನಮಗೆ ಸಾಧನೆಗೆ ಬಹಳ ಉಪಯೋಗಕರವಾದಂತಹ ಅಧ್ಯಾಯವಾಗಿದೆ. ಇದರಲ್ಲಿ ನಾವು 24, 25, 26 ಶ್ಲೋಕಗಳನ್ನು ನಾವು ಭಾಷೆಯ ತಾತ್ಪರ್ಯಗಳ ಮೂಲಕವಾಗಿ ತಿಳಿದಿದ್ದೀವಿ. ಈಗ ಗೀತಾ ವಿವೃತಿಯ ಮೂಲಕವಾಗಿ 24ನೇ ಶ್ಲೋಕವನ್ನು ಸ್ವಲ್ಪ ನೋಡಿದ್ವಿ ಮೊದಲು, ಅದನ್ನು ಈಗ ನಾವು ನೋಡೋಣ ವಿಸ್ತಾರವಾಗಿ. ಸೊ ಇದು ಒಂಥರ ರೀಕ್ಯಾಪ್ ತರ ಇರುತ್ತೆ, ಯಾಕಂದ್ರೆ ಭಾಷೆ ತಾತ್ಪರ್ಯದಲ್ಲಿ ನೋಡಿದ್ದು ವಿವೃತಿಯ ಮೂಲಕವಾಗಿ ನೋಡ್ತಾ ಇದ್ದೀವಿ. ಈ ಶ್ಲೋಕ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂ ಭಾವ ಮದಾನಂತೋ ಮಮ ಅವ್ಯಯಂ ಅನುತ್ತಮಂ ಅಂತೇಳಿ 24ನೇ ಶ್ಲೋಕ 7ನೇ ಅಧ್ಯಾಯ 7th chapter 24ನೇ ಶ್ಲೋಕ. ಇದು ಯಾಕೆ ಹೊರಟಿದೆ ಅಂತ ಹೇಳಿದ್ರೆ ಅಂತಭಕ್ತ ಫಲಂತೇಶ ಅಂದ್ರೆ ಅನ್ಯ ದೇವತೆಗಳನ್ನು ಸೇವಿಸಿದರೆ ಪೂಜೆ ಮಾಡಿದರೆ ಸಿಗುವ ಫಲ ಅದಕ್ಕೆ ಕೊನೆ ಉಂಟು, ಅದು ಲಿಮಿಟೆಡ್ ಫಲ ಬೋತ್ ಇನ್ ಕ್ವಾಂಟಿಟಿ ವೈಸ್ ಅಂಡ್ ಲೆಂತ್ ವೈಸ್ ಅಂಡ್ ಡ್ಯೂರೇಷನ್ ವೈಸ್. ಸೊ ಕ್ವಾಂಟಿಟಿ ವೈಸ್ ಕಮ್ಮಿ ಫಲ, ಡ್ಯೂರೇಷನ್ ವೈಸ್ ಕಮ್ಮಿ ಅಂದ್ರೆ ಅದಕ್ಕೆ ಕೊನೆ ಇದೆ, ಕೊನೆಯುವಂತಹದ್ದು ಅಂತವತ್ತು ಅಂತ ಇರುವಂತಹ ಫಲಗಳಾಗಿದೆ ಅವೆಲ್ಲವನ್ನು. ಮಿಕ್ಕ ದೇವತೆಗಳನ್ನು ಉಪಾಸನೆ ಮಾಡಿದೆ ಅನ್ಯ ದೇವತೋಪಾಸನದಿಂದ, ಭಗವಂತನನ್ನು ಉಪಾಸನೆ ಮಾಡಿದರೆ ಸರ್ವೋತ್ತಮತ್ವೇನ ಆವಾಗ ಸಿಗುವ ಫಲವು ಅದು ಅತ್ಯಧಿಕವಾದ ಫಲ, ಅನಂತವಾದ ಫಲ ಸಿಗತ್ತೆ ಅಂತ ಹೇಳಿ ಹೇಳಿದ ಮೇಲೆ ಯಾಕೆ ಹಾಗೆ ಮಿಕ್ಕ ದೇವತೆಗಳಿಗೆ ಮಾಡಿದರೆ ಯಾಕೆ ಅಂತವಿರುವ ಫಲ, ಭಗವಂತ ಉಪಾಸನೆ ಮಾಡಿದರೆ ಯಾಕೆ ಅನಂತವಾದ ಫಲ ಯಾಕೆ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ 24ನೇದು ಕೊಡುತ್ತೆ. ಭಗವಂತ ಅವನು ಅವ್ಯಕ್ತನು ಅಂದರೆ ಏನು ಅಂತ ನೋಡೋಣ. ಆ ಶಬ್ದಗಳ ಅರ್ಥ ಭಾಷಾದಾರ್ಥಗಳು ನೋಡಿ ವಿವೃತಿಯಲ್ಲಿಯೂ ಯಾರು ಸುಂದರವಾಗಿ ತಿಳಿಸಿಕೊಡ್ತಾರೆ ಏನು ಅಂತ ನೋಡೋಣ. ಅವ್ಯಕ್ತನಾದ ಭಗವಂತನನ್ನು ವ್ಯಕ್ತಿ ಅನ್ನುವ ದೃಷ್ಟಿಯಿಂದ ಯಾರು ತಿಳಿಯುತ್ತಾರೋ ಅಂತಹ ಅವರು ಭಗವಂತನ ಹಾಗೆ ತಿಳಿಯುವವರು ಅಬುದ್ಧರು, ಬುದ್ಧಿ ಇಲ್ಲದವರು, ಪರಂ ಭಾವ ಮದಾನಂತಹ ಪರಮಾತ್ಮನ ಉತ್ತಮ ಭಾವವನ್ನು ತಿಳಿಯದೇ ಇರುವವರಾಗಿ ಅಂತಹ ಅವ್ಯಯವಾದಂತಹ ಭಗವಂತನ ಅನುತ್ತಮವಾದ ಸ್ವರೂಪವನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಅಂತ ಹೇಳಿ ಸಂಕ್ಷೇಪವಾದ ಅರ್ಥ, ಅದರ ವಿಸ್ತಾರವಾದ ಅರ್ಥ ಏನು ಅಂತ, ಒಂದೊಂದು ಶಬ್ದಗಳ ವಿಶೇಷವಾದ ಅರ್ಥ ಏನು ಅನ್ನೋದು ವಿವೃತಿಯ ಮೂಲಕವಾಗಿ ನೋಡೋಣ. ರಾಯರು ಹೇಳಿದ್ದಂತಹದ್ದು ನಾನು ಅಂದ್ರೆ ಹೀಗೆ ಒಂದು ವೇಳೆ ಭಾವನೆ ಮಾಡಿದರೆ ನಾನು ಒಂದು ವೇಳೆ ಅಂತ ಹೇಳಿ ಏನು ಇದು ಅಂದ್ರೆ ನಾನು ಅಂತ ಹೇಳುವಾಗ ಪ್ರಶ್ನೆಗಳಿರಬಹುದು ಅದರ ಮೂಲೆ, ಅದು ಪೂರ್ವಪಕ್ಷದ ಸಿದ್ಧಾಂತವಾಗಿರ್ಬೋದು, ಇಲ್ಲ ಪೂರ್ವಪಕ್ಷದ ಸಿದ್ಧಾಂತಕ್ಕೆ ಪೂರ್ವಪಕ್ಷವಾಗಿರಬಹುದು, ಇಲ್ಲ ಪ್ರಶ್ನೆ ಬರಬಹುದು, ಇಲ್ಲ ನಮ್ಮ ಮನಸ್ಸಿಗೆ ಒಂದು ಸಂಶಯ ಬರಬಹುದು, ಇವೆಲ್ಲದಕ್ಕೂ ನಾನು ಒಂದು ವೇಳೆ ಅಂತ, ನಾನು ಇಫ್ ಅಟ್ ಆಲ್ ಅಂತೀವಲ್ವಾ ಸಂಸ್ಕೃತ ಇಂಗ್ಲಿಷ್ ನಲ್ಲಿ, ಹಾಗೆ ನಾನು ಒಂದು ವೇಳೆ ಇಫ್ ಅಟ್ ಆಲ್ ಅಂದ್ರೆ ಏನು, ಏನಂದ್ರೆ ಈ ಪ್ರಶ್ನೆ ಬಂದರೆ ಎಂಥ ಪ್ರಶ್ನೆ, ಮುಂಚೆ ಹೇಳಿದ ಪದ್ಯದ ಬ್ಯಾಕ್ ಡ್ರಾಪ್ನಲ್ಲಿ ಒಂದು ವೇಳೆ ಈ ಪ್ರಶ್ನೆ ಮನಸ್ಸಿಗೆ ಬಂದರೆ ಅಂತ ಹೇಳಿದ್ರೆ ಅರ್ಜುನ ಕೃಷ್ಣನನ್ನು ಕೇಳಬಹುದು, ಅಂದ್ರೆ ಇನ್ಸೈಡ್ ದ ಮೈಂಡ್ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಏನು, ಹೇ ಕೃಷ್ಣ ನಿನಗೆ ಅನ್ಯದಾದಂತಹ ಬ್ರಹ್ಮಾದಿ ದೇವತೆಗಳಿಗಿಂತ ಇರುವ ಏನು ಸ್ಪೆಷಾಲಿಟಿ ಇದೆ, ಏನು ವಿಶೇಷ ಇದೆ, ಯಾವ ಕಾರಣದಿಂದ ನಿನ್ನನ್ನು ಹೊಂದಿದವರಿಗೆ ನಿನ್ನನ್ನು ಸೇವಿಸಿದವರಿಗೆ ಅನಂತವಾದ ಫಲ ಸಿಗತ್ತೆ, ಆದರೆ ಅನ್ಯ ದೇವತೆಗಳನ್ನು ಹೊಂದಿದವರಿಗೆ ಸೇವಿಸುವವರಿಗೆ ಅವರಿಗೆ ಅಶಾಶ್ವತವಾದಂತಹ ಫಲ ಯಾಕೆ ಸಿಗತ್ತೆ, ಇದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆ ಒಂದು ವೇಳೆ ಮನಸ್ಸಿಗೆ ಬಂದರೆ, ಈ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಲ್ಲ ಇದೆಲ್ಲ ಯಾಕೆ ಬರುತ್ತೆ, ನಾನು ಈ ಅಂದ್ರೆ ಈ ಪ್ರಶ್ನೆ ಬಂದರೆ ಅಂತ ಯಾಕೆ ಬರುತ್ತೆ ಅಂದ್ರೆ ಕಾಂಟೆಕ್ಸ್ಟ್, ಸಂದರ್ಭ. ಮುಂಚಿನದರಲ್ಲಿ ಹೇಳಿದ್ದಾರಲ್ವಾ ಅಂತವತ್ತು ಅಂತ ಹೇಳಿ, ಸ್ವಂತವತ್ತು ಫಲಂ ತೇಷಾಮ್ ಅಂತೇಳಿ, ಆದ್ರೆ ಆದ್ಮೇಲೆ ಈ ಶ್ಲೋಕ ಹೊರಟಿದೆ. ಆ ಕಾರಣದಿಂದ ಆ ಶ್ಲೋಕಕ್ಕೆ ಈ ಶ್ಲೋಕಕ್ಕೆ ಲಿಂಕ್ ಎಲ್ಲಿಂದ ಬರುತ್ತೆ? ಫಲಗಳು ಅವರೇ ಬೇರೆ ದೇವತೆಗಳಿಗೆ ಮಾಡಿದ್ರೆ ಅಂತ ಇರುವುದು, ನನಗೆ ಮಾಡಿದ್ರೆ ಅಂತವಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಯಾಕೆ ಅನ್ಯ ದೇವತೆಗಳಿಗೆ ಮಾಡಿದ್ರೆ ಯಾಕೆ ಅಂತ ಇರುವುದು, ಭಗವಂತನಿಗೆ ಮಾಡಿದರೆ ಯಾಕೆ ಅಂತ ಇಲ್ಲ ಅಂತ ಪ್ರಶ್ನೆ ಮನಸ್ಸಿಗೆ ಬರುವುದು ಸಹಜ. ಅದಕ್ಕೆ ನಾನು ಅಂತ ಹೊರಟಿದೆ. ಹೊರಟಾಗ ನಾನು ಕೋ ವಿಶೇಷ, ನಿನ್ನಲ್ಲಿ ಇರುವ ವಿಶೇಷವೇನು, ತವ ಅನ್ಯೇಭ್ಯ, ನಿನಗೆ ಬೇರೆ ಆ ದೇವತೆಗಳು, ಯಾರು ಬೇರೆ ದೇವತೆಗಳಂದ್ರೆ ಬ್ರಹ್ಮಾದಿಭ್ಯ, ಬ್ರಹ್ಮ ಮುಂತಾದ ದೇವತೆಗಳಿಗಿಂತಲೂ ಏನ ಯಾವ ಕಾರಣದಿಂದ ತ್ವಾಂ ನಿನ್ನನ್ನು ಪ್ರಾಪ್ತಾನಾಂ ಹೊಂದಿದವರಿಗೆ ಅನಂತ ಫಲಂ, ಅನಂತವಾದ ಫಲ, ಕೊನೆಯಿಲ್ಲದ ಫಲ, ಶಾಶ್ವತವಾದ ಫಲ ಯಾಕೆ ದೇವಾನ್ ಪ್ರಾಪ್ತಾನಾಂ, ದೇವತೆಗಳನ್ನು ಅನ್ಯ ದೇವತೆಗಳನ್ನು ಪ್ರಾಪ್ತಾನ ಹೊಂದಿದವರಿಗೆ ಅಂತವತ್ ಅಂತವಿರುವಂತಹದ್ದು ಅಂದ್ರೆ ಕೊನೆ ಇರುವಂತಹದ್ದು ಅಂದ್ರೆ ಅಶಾಶ್ವತವಾದಂತಹದ್ದು ಫಲಂ, ಅಂತಹ ಫಲ ಯಾಕೆ ಅನ್ಯ ದೇವತೆಗಳಿಗೆ ಮಾಡಿದ ಅಂತಹ ಅಶಾಶ್ವತವಾದ ಫಲ ಯಾಕೆ ಸಿಗತ್ತೆ ಅಂದರೆ ಅದಕ್ಕೆ ಫಲಂ ಇತ್ಯತಃ, ಅದಕ್ಕೆ ಸಮಾಧಾನವಾಗಿ ಇದು ಹೊರಟಿದೆ. ಏನು ಅವ್ಯಕ್ತಂ ಇತಿ, ಅವ್ಯಕ್ತಂ ಅನ್ನುವ ಶ್ಲೋಕ ಹೊರಟಿದೆ. ಏನು ಇದರಲ್ಲಿ ರಾಯರು ಹೇಳುವುದಂತೇನು, ಅಬುದ್ಧಯ ಅಂದ್ರೆ ಅಜ್ಞಾನಿನ, ಜ್ಞಾನವಿಲ್ಲದವರು, ಅಬುದ್ಧಿಗಳು, ಬುದ್ಧಿ ಇಲ್ಲದವರು, ಜ್ಞಾನವಿಲ್ಲದವರು, ಅಜ್ಞಾನಿಗಳು, ಅಬುದ್ಧಿಗಳು, ಅವರು ಪರಂ ಇತರ ವಿಲಕ್ಷಣಂ ಅನುತ್ತಮಂ ಉತ್ತಮರಹಿತಂ ಅವ್ಯಯಂ ಮಮಭಾವಂ ಪ್ರಮಾಣ ಅವ್ಯಭಿಚರಿತತ್ವ ರೂಪಂ ಯಾಥಾರ್ಥ್ಯಂ ಅಜಾನಂತಹ ಅಂತ. ಇಲ್ಲಿ ಖಂಡಾರ್ಥ, ರಾಯರ ಟಿಪಿಕಲ್ ಆಗಿ ಹೇಳುವಂತಹ ಖಂಡಾರ್ಥದ ರೀತಿ ಪದ್ಧತಿ ಏನು ಅವ್ಯಕ್ತಂ ಅನ್ನೋದು. ಇಲ್ಲಿ ಅಬುದ್ಧಯ ಅಜ್ಞಾನಿನ ಅಂತ ಅರ್ಥ ಮಾಡಿದ್ದಾರೆ. ಪರಂ ಅನ್ನುವ ಶಬ್ದಕ್ಕೆ ಪರಂ ಅಂತ ಇದೆ, ಇದು ಶ್ಲೋಕದಲ್ಲಿ ಇರುವ ಶಬ್ದ ಪರಂ. ಅವ್ಯಕ್ತಂ ವ್ಯಕ್ತಿಮಾಪನ್ನ ಮನ್ಯಂತಿ ಮಾಮ ಬುದ್ಧಯ ಪರಂ ಭಾವ ಮಜಾನಂದ, ಪರಂ ಪರಮವಾದದ್ದು, ಶ್ರೇಷ್ಠವಾದದ್ದು. ಏನು ಫಲಂ, ಪರಂ ಅಂದ್ರೆ ಏನು, ಏನು ಶ್ರೇಷ್ಠತ್ವ ಅಂದ್ರೆ ಆ ಪರಂ ಅನ್ನುವ ಶಬ್ದಕ್ಕೆ ಬಿಡಿಸ್ತಾ ಇದ್ದಾರೆ. ಇಲ್ಲಿ ಪರಂ ಅಂದರೆ ಇತರ ವಿಲಕ್ಷ, ಶ್ರೇಷ್ಠ ಯಾವುದು ಶ್ರೇಷ್ಠ ಅಂತ ಕರಿತೀವಿ, ಯಾವುದು ಶ್ರೇಷ್ಠ, ಸಮಥಿಂಗ್ ಇಸ್ ಯುನಿಕ್, ಯುನಿಕ್ ಅಂದ್ರೆ ಇತರ ವಿಲಕ್ಷಣ, ಆದ್ದರಿಂದ ಶ್ರೇಷ್ಠ, ಬೇರೆಯವರಿಗೆ ಇಲ್ಲದ್ದು ಭಗವಂತನ ರೂಪದಲ್ಲಿ ಇದೆ, ಆದ್ದರಿಂದ ಅದು ಪರಂ ಶ್ರೇಷ್ಠವಾಗಿದೆ, ಉತ್ತಮವಾಗಿದೆ. ಯಾಕೆ ಇತರ ವಿಲಕ್ಷಣಂ, ಇತರರ ದೇವತೆಗಳಂತೆ ಅಲ್ಲ, ಇತರರಂತೆ ಅಲ್ಲ, ಇತರರಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿದೆ, ಇಟ್ಸ್ ಮಚ್ ಬೆಟರ್ ದನ್ ಅದರ್ಸ್. ಆದ್ದರಿಂದ ಇತರ ವಿಲಕ್ಷಣವಾದ ಉತ್ತಮವಾದ ಇದು ಪರ ಶ್ರೇಷ್ಠವಾದದ್ದು ಅದು. ಇನ್ನು ಅನುತ್ತಮಂ ಅಂತೇಳಿ, ಅನುತ್ತಮಂ ಅಂದ್ರೆ ಉತ್ತಮವಾಗದೇ ಇರುವುದಂತಲ್ಲ, ಉತ್ತಮವಿಲ್ಲದೇ ಇರುವುದು ಅಂದ್ರೆ ಉತ್ತಮ ರಹಿತಂ ಅನ್ನುವ ಅರ್ಥವನ್ನು ಮಾಡಿದಾಗ ಅನುತ್ತಮಂ ಅನ್ನುವ ಶಬ್ದ ಏ ಅರ್ಥವನ್ನು ಕೊಡುತ್ತೆ, ಉತ್ತಮ ಅನ್ನುವ ಅರ್ಥವನ್ನೇ ಕೊಡುತ್ತೆ. ಯಾಕೆ ಅಂದ್ರೆ ಇದಕ್ಕಿಂತಲೂ ಉತ್ತಮ ಬೇರೆ ಯಾವುದು ಇಲ್ಲ ಅಂದ್ರೆ ಇದೇ ಉತ್ತಮ ಅಂತೇಳಿ ನೋಡಿದ್ ತಮಾಷೆ ಇದೆ. ಹಾಗಂದ್ರೆ ನಾವು ನೋಡಿದ್ವಿ ಭಾಷಾಶಾಸ್ತ್ರಿಗಳು ಹೇಳುವಾಗಲೂ ಅನುತ್ತಮಂ ಅನ್ನುವ ಶಬ್ದ ಉತ್ತಮಂ ಅನ್ನುವ ಶಬ್ದ ಸಮಾನಾರ್ಥಗಳಾಗಿಬಿಡುತ್ತೆ, ಕಾಂಟ್ರೋನಿಮ್ಸ್ ಅಂತೀವಿ ಆಕ್ಚುಲಿ. ಒಂದು ವಿಧವಾಗಿ ನೋಡಿದರೆ ಅನುತ್ತಮಂ ಅನ್ನುವುದಕ್ಕೆ ಉತ್ತಮವಾಗದೇ ಇರುವುದು ಅಂದ್ರೆ ಟೋಟಲಿ ಆಪೋಸಿಟ್ ಮೀನಿಂಗ್, ಉತ್ತಮವಿಲ್ಲದೆ ಇರುವುದು ಅಂತ ಹೇಳಿದ್ರೆ ಟೋಟಲಿ ಡಿಫ್ರೆಂಟ್ ಮೀನಿಂಗ್. ಸೊ ಟೋಟಲಿ ಇನ್ಫ್ಯಾಕ್ಟ್ ಡಿಫರೆಂಟ್ ಮಾತ್ರ ಅಲ್ಲ, ಆಪೋಸಿಟ್ ಮೀನಿಂಗ್ಸ್ ಬಂದ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಅನುತ್ತಮಂ ಅನ್ನೋ ಶಬ್ದಕ್ಕೆ ಕಾಂಟೆಕ್ಸ್ ನೋಡಿ ಹೇಳಿದಾಗ ಸಂದರ್ಭಾನುಸಾರವಾಗಿ ಈ ಭಗವಂತನ ರೂಪ ಅನುತ್ತಮ ಅಂದ್ರೆ ಉತ್ತಮ ರಹಿತವಾದದ್ದು, ಇದಕ್ಕಿಂತ ಬೆಟರ್ ಯಾವುದು, ಇದಕ್ಕಿಂತ ದಿ ಬೆಸ್ಟ್ ಅಂತೇಳಿ ಇದೇ ದಿ ಬೆಸ್ಟ್, ದಿಸ್ ನಥಿಂಗ್ ಎಲ್ಸ್ ಕ್ಯಾನ್ ಬಿ ಕಾಲ್ಡ್ ದಿ ಬೆಸ್ಟ್. ಆದ್ದರಿಂದ ಉತ್ತಮ ರಹಿತವಾದದ್ದು ಉತ್ತಮ ರಹಿತಂ. ಅವ್ಯಯಂ ಅನ್ನೋ ಶಬ್ದ, ಅವ್ಯಯಂ ಅಂದ್ರೆ ಏನು, ಅವ್ಯಯಂ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಶ್ಲೋಕದಲ್ಲಿ ಇದೆ, ಅವ್ಯಕ್ತಂ ವ್ಯಕ್ತಿಮಾಪನ ಮನ್ಯಂತೆ ಮಾಮ ಇದೆಲ್ಲ ಇರುವಾಗ ಮಮ ಅವ್ಯಯಂ ಅನುತ್ತಮಂ, ಅನುತ್ತಮಂ ಅರ್ಥ ನೋಡಿದ್ದೀವಿ. ಅವ್ಯಯಂ ಅಂತ ಹೇಳಿದರೆ ವ್ಯಯವಿಲ್ಲವುದು, ನಾಶವಿಲ್ಲದಿರುವುದು ಅಂತ ಒಂದು. ಇನ್ನೊಂದು ಅವ್ಯಯಂ ಮಮ ಭಾವಂ, ಅವ್ಯಯವಾದ ಭಗವಂತನ ಭಾವ ಅಂದ್ರೆ ಸ್ವರೂಪ, ಭಗವತ್ ಸ್ವರೂಪ ಅವ್ಯಯವಾಗಿದೆ. ಅವ್ಯಯವಾಗಿದೆ ಅಂದ್ರೆ ಏನು, ವ್ಯಯತ್ವ ಇಲ್ಲ ಅಂದ್ರೆ ಏನು, ಪ್ರಮಾಣ ಅವ್ಯಭಿಚರಿತತ್ವ ರೂಪಂ ಅಂತೇಳಿ. ಭಗವಂತನ ಅವ್ಯಯ ಭಾವ ಅಂತ ಹೇಳಿದರೆ ಪ್ರಮಾಣಾದಿಗಳಿಂದ ಅವ್ಯಭಿಚರಿತವಾದ ರೂಪ. ಅವ್ಯಭಿಚರಿತವಾದ ರೂಪ ಅಂದರೆ ಏನು, ವ್ಯಭಿಚರಿತ ಅಂದರೆ ಏನು, ಅವ್ಯಭಿಚರಿತ ಅಂದರೆ ಏನು? ಭಗವಂತನ ರೂಪ ಅವ್ಯಭಿಚರಿತ ಅಂದ್ರೆ ಪ್ರಮಾಣಗಳನ್ನು ನೋಡಿದಾಗ ನಮಗೆ ವೇದಾದಿಗಳಿಂದ ಭಗವಂತನ ರೂಪ ಬಗ್ಗೆ ಪ್ರಮಾಣಗಳು ಸಿಗುತ್ತೆ. ಆ ವೇದಾದಿಗಳಲ್ಲಿ ಸಿಗುವ ಪ್ರಮಾಣಗಳಿಗೆ ತಕ್ಕಂತೆ ಭಗವಂತನ ರೂಪಗಳಿದೆ. ಅಂದ್ರೆ ಪ್ರಮಾಣಗಳಲ್ಲಿ ಒಂದು ಹೇಳಿದ್ದಾರೆ, ಭಗವಂತನ ರೂಪ ಇನ್ನೊಂದು ರೀತಿಯಲ್ಲಿದೆ ಅಂತ ಹೇಳಿದರೆ ಅವಾಗ ಅದು ಸರಿ ಇಲ್ಲ, ಪ್ರಮಾಣಗಳು ಸರಿ ಇಲ್ಲ ಅಂತ ಆಗತ್ತೆ. ಹಾಗೆ ಇಲ್ಲ, ಪ್ರಮಾಣಗಳು ಸರಿಯಾಗಿ ಭಗವಂತನನ್ನು ತಿಳಿಸಿಕೊಡುವ ವೇದಾದಿ ಪ್ರಮಾಣಗಳು ಸರಿಯಾಗಿದೆ ಅಂತ ನಮಗೆ ಭರವಸೆ ಬರಬೇಕಂದ್ರೆ ಪರಮಾತ್ಮನ ರೂಪಗಳು ಪ್ರಮಾಣಕ್ಕೆ ಅವ್ಯಭಿತ ಅಂದ್ರೆ ಪ್ರಮಾಣದಂತೆ ಇಲ್ಲದೆ ಇರುವುದು ಇಲ್ಲ, ಡಬಲ್ ನೆಗೆಟಿವ್ ಅಂದ್ರೆ ಪ್ರಮಾಣಗಳಂತೆನೆ ಇರಬೇಕು, ಪ್ರಮಾಣಕ್ಕೆ ವಿರುದ್ಧವಾಗಿ ಇರುವುದಿಲ್ಲ. ವ್ಯಭಿಚರಿತವಾಗುವುದು ಅಂದ್ರೆ ಪ್ರಮಾಣಗಳನ್ನು ತಪ್ಪಿ ಹೋಗುವುದು. ವ್ಯಭಿಚಾರ ಅವಳು ಯಾರನ್ನ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ ಅವಳು ವ್ಯಭಿಚಾರಿ ಅಂತ, ಇಲ್ಲ ಅವನು ವ್ಯಭಿಚಾರ ಅಂದ್ರೆ ಏನು, ದಾರು ತಪ್ಪಿ ಹೋಗುವುದು, ಅದು ವ್ಯಭಿಚಾರಿತ್ವದ ಲಕ್ಷಣ. ಇದು ಈ ಕಾಂಟೆಕ್ಸ್ಟ್ ನಲ್ಲಿ ಬೇರೆ, ಇದು ವ್ಯಭಿಚಾರವಿಲ್ಲದೆ ಇರುವುದಂದ್ರೆ ಪ್ರಮಾಣದ ದಾರಿ ತಪ್ಪುವುದಿಲ್ಲ, ಅಂದ್ರೆ ಪ್ರಮಾಣಗಳ ದಾರಿಯಲ್ಲಿಯೇ ಇರುತ್ತೆ. ಆದ್ದರಿಂದ ಪ್ರಮಾಣ ಅವ್ಯಭಿಚರಿತ ಅಂದ್ರೆ ಪ್ರಮಾಣಗಳ ದಾರಿಯಲ್ಲಿರುವಂತಹದ್ದು, ಪ್ರಮಾಣ ಅವ್ಯಭಿಚರಿತತ್ವ ರೂಪಂ ಅಂತೇಳಿ. ಅಂದ್ರೆ ಏನು, ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಇರ್ತಾರೆ, ಯಾಥಾರ್ಥ್ಯಂ ಅಂತೇಳಿ. ಪ್ರಮಾಣ ಅವ್ಯಭಿಚರಿತತ್ವ ಅನ್ನುವುದು ಯಾಥಾರ್ಥ್ಯಂ ಅನ್ನುವುದು ಒಂದೇ ಅರ್ಥವನ್ನು ಕೊಡುತ್ತೆ. ಹಾಗೆ ಅಂದ್ರೆ ನಮಗೆ ಪ್ರಮಾಣ ಪದ್ಧತಿಯ ನೋಡಿದಾಗ ಅಲ್ಲಿ ಹೇಳಿದ್ದಾರೆ, ಪ್ರಮಾಣ ಅನ್ನುವುದಕ್ಕೆ ಯಥಾರ್ಥಂ ಪ್ರಮಾಣ ಅಂತ ನಿರ್ವಚನ ಡೆಫಿನಿಷನ್ ಕೊಡುವಾಗೆ ಯಥಾ ಅನತಿಕ್ರಮ್ಯ ಅಲ್ಲಿ ಅರ್ಥಂ ಅರಿಯತೆ ಅಂದ್ರೆ ಮೀರಿ ಇರುವುದು ಯಾವುದೋ ಅದು ವ್ಯಭಿಚರಿತ ಅತಿಕ್ರಮ ಕ್ರಾಸಿಂಗ್ ಟ್ರೆಸ್ಪ್ಯಾಸಿಂಗ್. ಆದರೆ ಅವ್ಯಭಿಚರಿತ ಅಂದ್ರೆ ಅನತಿಕ್ರಮ ಅಂದರೆ ಇದ್ದದ್ದು ಇದ್ದಂತೆ ಸರಿಯಾಗಿ ಕರೆಕ್ಟ್ ಆಗಿ, ಯು ಡಸಂಟ್ ಟ್ರೆಸ್ಪ್ಯಾಸ್ ಅಂಡ್ ಇಟ್ ಗಿವ್ಸ್ ದ ಫುಲ್ ಎಕ್ಸ್ಟೆಂಟ್ ಮೀನಿಂಗ್ ಅಂಡ್ ಕರೆಕ್ಟ್ ಅಂಡ್ ಪ್ರಿಸೈಸ್ ಫುಲ್ ಎಕ್ಸ್ಟೆಂಟ್ ಕರೆಕ್ಟ್ ಪ್ರಿಸೈಸ್ ಅಂಡ್ ನಾನ್ ವಯೊಲೇಟಿಂಗ್. ಅಂತಹದ್ದು ಯಾವುದಿದೋ ಅದನ್ನು ಪ್ರಮಾಣ ಅಂತ ಕರಿತೀವಿ. ಪ್ರಮಾಣ ಅಂದರೆ ಅದು ಪ್ರಕರ್ಷೇನ ನೀಯತೆ, ನಮಗೆ ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡಬೇಕು. ಆದ್ದರಿಂದ ಯಥಾರ್ಥಂ ಪ್ರಮಾಣಂ, ಯಥಾರ್ಥಂ ಪ್ರಮಾಣಂ ಅಂತ ಡೆಫಿನಿಷನ್ ಪ್ರಮಾಣದ್ದು ಯಥಾರ್ಥಂ ಇದ್ದದ್ದು ಇದ್ದಂತೆ. ಅದಕ್ಕೆ ಭಗವಂತನ ರೂಪ ಅದು ಪ್ರಮಾಣ ಅನುಗುಣವಾಗಿ ಇದೆ, ಪ್ರಮಾಣಗಳಿಗೆ ತಕ್ಕಂತೆ ಇದೆ, ಅಂದ್ರೆ ಯಥಾರ್ಥವಾಗಿದೆ. ಅಂತಹ ಯಥಾರ್ಥ್ಯತನ್ನು ಪಡೆದಿರುವ ಭಗವಂತನ ರೂಪ ಯಾವುದಿದೋ ಅವ್ಯಯವಾದ ಪ್ರಮಾಣ ಅನುಗುಣವಾದ ಯಥಾರ್ಥವಾದ ಯಾಥಾರ್ಥ್ಯವನ್ನು ಬಿಡದಿರುವಂತಹ ಪ್ರಮಾಣತ್ವವನ್ನು ಬಿಡದಿರುವಂತಹ ಖಚಿತವಾಗಿ ಕರೆಕ್ಟ್ ಆಗಿ ಪ್ರಿಸೈಸ್ ಆಗಿ ಆಗಮಗಳಿಗೆ ಆಗಮ ಪ್ರಮಾಣಗಳಿಗೆ ಅನುಗುಣವಾಗಿ ಇರುವಂತಹ ಭಗವಂತನ ರೂಪ ಯಾವುದಿದೋ ಅಂತಹ ರೂಪ, ಆ ಭಗವಂತನ ಅವ್ಯಯವಾದ ರೂಪವನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲದೆ ಆ ಭಗವಂತನ ರೂಪವನ್ನು ಇನ್ನೂ ವರ್ಣನೆ ಮಾಡ್ತಾ ಇದ್ದಾರೆ. ವಿಶೇಷ ಭಗವಂತನ ವಿಶೇಷ ಮಹಿಮೆ ಎಂತಾದ್ದು, ಅವ್ಯಕ್ತಂ ಅಂತೇಳಿ. ಅದು ಅವ್ಯಕ್ತವಾದ ಅಂದ್ರೆ ವ್ಯಕ್ತ ಅಂದ್ರೆ ಮ್ಯಾನಿಫೆಸ್ಟಿಂಗ್ ಅಂತೇಳಿ. ಅವ್ಯಕ್ತ ಇಟ್ ಡಸಂಟ್ ಮ್ಯಾನಿಫೆಸ್ಟ್ ಅಂದ್ರೆ ಮ್ಯಾನಿಫೆಸ್ಟ್ ಆಗ್ತಾ ಇದ್ದಲ್ಲ ಅವತಾರಗಳು ತಗೊಂಡು ಬಂದ ಅಂದ್ರೆ. ಇಲ್ಲಿ ಅವ್ಯಕ್ತ ಅಂದ್ರೆ ಮ್ಯಾನಿಫೆಸ್ಟ್ ಅಂದ್ರೆ ಏನು, ಕಾರ್ಯ ದೇಹಾದಿಗಳು ಇಲ್ಲ, ವ್ಯಕ್ತತ್ವ ಅಂತ ಹೇಳಿದರೆ ಆ ಮ್ಯಾನಿಫೆಸ್ಟಿಂಗ್ ವಿತ್ ಎ ಫಿಸಿಕಲ್ ಬಾಡಿ ಅಂತ ಅರ್ಥ. ನಾಟ್ ಜಸ್ಟ್ ಮ್ಯಾನಿಫೆಸ್ಟಿಂಗ್, ಅವನು ಜ್ಞಾನಾನಂದ ರೂಪನಾಗಿ ವ್ಯಕ್ತನಾಗಬಹುದು ಅದು ಬೇರೆ. ಹಾಗಲ್ಲದೆ ಅವ್ಯಕ್ತಂ ಅಂದರೆ ವ್ಯಕ್ತವಾಗುವುದು ಇಲ್ಲದೆ ಇರುವುದು, ಅಂದ್ರೆ ವ್ಯಕ್ತತ್ವವಿಲ್ಲ. ಅವ್ಯಕ್ತ ಅಂದ್ರೆ ವ್ಯಕ್ತವಾಗುವುದಿಲ್ಲ, ಅಂದ್ರೆ ಜ್ಞಾನ ಅದು ಕಾರ್ಯದೇಹಾದಿಗಳ ರೂಪದಲ್ಲಿ ವ್ಯಕ್ತವ ಅಂದ್ರೆ ಕಾರ್ಯ ದೇಹಾದಿಹೀನಂ ಅಂತ. ಅವ್ಯಕ್ತಂ ವ್ಯಕ್ತಂ ಅಂದ್ರೆ ಕಾರ್ಯದೇಹಾದಿ ಯುತಂ, ಅವ್ಯಕ್ತಂ ಅಂದ್ರೆ ಕಾರ್ಯದೇಹಾದಿಹೀನಂ. ಕಾರ್ಯದೇಹ ಅಂದ್ರೆ ಏನು, ಕ್ರಿಯೇಟೆಡ್ ಬಾಡಿ. ಭಗವಂತನಿಗೆ ಸಚ್ಚಿದಾನಂದಾತ್ಮಕವಾದ ದೇಹವಿದೆ, ಅದು ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಜ್ಞಾನಾನಂದ ಸಚ್ಚಿದಾನಂದಾತ್ಮಕವಾದ ದೇಹ ಭಗವಂತನಿಗೆ ಇದೆ, ಆದರೆ ಕಾರ್ಯದೇಹ ಇಲ್ಲ. ಕಾರ್ಯದೇಹ ಅಂದ್ರೆ ಕ್ರಿಯೇಟೆಡ್ ಬಾಡಿ ಇಲ್ಲ, ಅಂದ್ರೆ ಪಂಚಭೂತಾತ್ಮಕವಾದದ್ದು ಸ್ಥೂಲ ದೇಹ ಇಲ್ಲ. ಭಗವಂತನಿಗೆ ಸ್ಥೂಲ ದೇಹ ಧಾರಣೆ ಅನ್ನುವುದು ಇಲ್ಲ, ಅದನ್ನು ಹೇಳ್ತಾ ಇದ್ದ. ಅಂತಹ ಅವ್ಯಕ್ತನಾದ ಅಂದರೆ ಸ್ಥೂಲ ದೇಹ ಧಾರಣವಿಲ್ಲದಿರುವ ಕಾರ್ಯದೇಹಾದಿ ಹೀನಂ, ಕಾರ್ಯದೇಹಾದಿಗಳಿಲ್ಲದಿರುವಂತಹ ಮಾಂ ಆ ಭಗವಂತನನ್ನು ಶ್ರೀಕೃಷ್ಣನನ್ನು ವ್ಯಕ್ತಿಮಾಪನ್ನಂ ಮನ್ಯಂತೆ. ವ್ಯಕ್ತಿಮಾಪನ್ನಂ ಅಂತ ಶ್ಲೋಕದಲ್ಲಿ ಆ ವ್ಯಕ್ತಿಮಾಪನ್ನಂ ಅನ್ನುವುದಕ್ಕೆ ಖಂಡಾರ್ಥದಲ್ಲಿ ಕಾರ್ಯ ದೇಹಾದಿ ಯುಕ್ತಂ. ಅವ್ಯಕ್ತಂ ಅಂದ್ರೆ ಕಾರ್ಯ ದೇಹಾದಿ ಹೀನಂ, ವ್ಯಕ್ತಿಂ ಅಂದ್ರೆ ಕಾರ್ಯ ದೇಹಾದಿ ಯುಕ್ತಂ. ವ್ಯಕ್ತಿಮಾಪನ್ನಂ ಅಂತ ಹೇಳಿದ್ರೆ ಕಾರ್ಯ ದೇಹಾದಿ ಯುಕ್ತಂ ಮನ್ಯಂತೆ. ವ್ಯಕ್ತಂ ವ್ಯಕ್ತಿಂ ಎರಡು ಸುಮಾರಾಗಿ ಸಮಾನಾರ್ಥಗಳೇ ಇಲ್ಲಿ. ಅವ್ಯಕ್ತವಾದ ಭಗವಂತನ ರೂಪವನ್ನು ವ್ಯಕ್ತಿಮಾಪನ್ನ ವ್ಯಕ್ತಿತ್ವವನ್ನು ಪಡೆದಿದ್ದಾನೆ ಅಂದ್ರೆ ವ್ಯಕ್ತವಾಗಿದೆ ಅಂತ ತಿಳಿದರೆ ವ್ಯಕ್ತಿಮಾಪನ್ನ ಇಸ್ಸೇನ ವ್ಯಕ್ತಂ ಅಂತ. ಆದ್ರೆ ಇಲ್ಲಿ ವಿಶೇಷ ವ್ಯಕ್ತಂ ಅಂತ ಹೇಳದೆ ವ್ಯಕ್ತಿಮಾಪನ್ನಂ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ವ್ಯಕ್ತಿಯಾಗಿ ಭಗವಂತ ಇದ್ದಾನೆ ಅಂತ ಮನ್ಯಂತೆ ಭಾವಿಸುತ್ತಾರೆ. ಅಂದ್ರೆ ಭಗವಂತ ಯಾವಾಗಾದ್ರೆ ಅವತಾರ ಮಾಡಿ ಬರ್ತಾನೆ, ರಾಮಕೃಷ್ಣ ಆದಿ ರೂಪಗಳಲ್ಲಿ ಬರ್ತಾನೆ, ನೋಡಿದರೆ ಜನಗಳಿಗೆ, ಅಜ್ಞಾನಿಗಳಾದ ಜನರಿಗೆ, ಓಹೋ ಭಗವಂತ ನಮ್ಮಂತೆ ಒಂದು ಸುಂದರವಾದ ದೇಹ ಇರಬಹುದು, ಬ್ಯೂಟಿಫುಲ್ ಬಾಡಿ ಇರಬಹುದು, ಆದ್ರೆ ನಮ್ಮಂತೆ ಒಂದು ಪಂಚಭೂತ ದೇಹ ಬಂದಿದೆ ಭಗವಂತನಿಗೆ, ತಪ್ಪಾಗಿ ತಿಳಿಯುವ ಅವಕಾಶವಿದೆ. ಆದ್ದರಿಂದ ಅವಕಾಶವಿದೆ, ಆಪತ್ತಿದೆ ಅಂತ ತಿಳಿಸುವುದಕ್ಕಾಗಿ ಸುಮ್ಮನೆ ವ್ಯಕ್ತಂ ಅಂತ ಹೇಳಿದ್ರೆ ಹೇಳದೆ ವ್ಯಕ್ತಿ ಮಾಪನ್ನಂ ಅಂತದೆ, ಅಂತಹ ವ್ಯಕ್ತಿಯನ್ನು ಪಡೆದಿದ್ದಾನೆ, ಆ ವ್ಯಕ್ತಿ ರೂಪತ್ವವನ್ನು ಪಡೆದಿದ್ದಾನೆ ಅಂತ ಹೇಳಿ ಮನ್ಯಂತೆ ಭಾವಿಸುತ್ತಾರೆ ಯಾರು, ಅಜ್ಞಾನಿಗಳು. ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಮೊದಲು ಶುರು ಮಾಡುವಾಗ ಅಬುದ್ಧಯ ಅಂತ, ಅಜ್ಞಾನಿನಃ ಅಜ್ಞಾನಿನಃ ಮನ್ಯಂತೆ, ಅಬುದ್ಧಯ ಅನ್ನೋದಕ್ಕೆ ಮನ್ಯಂತೆ ಜೋಡಿಸ್ಕೊಳ್ರಿ. ಅಬುದ್ಧಯ ಪರಂ ಭಗವದ್ ರೂಪಂ ವ್ಯಕ್ತಿ ಮಾಪನ್ಯಂ ಕಾರ್ಯದೇಹಾದಿಯುಕ್ತ ಮನ್ಯಂತೆ, ಸಂಕ್ಷೇಪವಾಗಿ ಹೇಳಬೇಕಂತೆ. ಅಂದ್ರೆ ಕಾರ್ಯದೇಹಾದಿ ರಾಹಿತ್ಯಂ ತದ್ಯುಕ್ತ ಅನ್ಯ ದೇವೇಭ್ಯ ಮಮ ವಿಶೇಷ ಇತಿ ಭಾವ. ಇಷ್ಟೆಲ್ಲ ಯಾಕೆ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಮಿಕ್ಕ ದೇವತೆಗಳೆಲ್ಲರಿಗೂ, ಬ್ರಹ್ಮ ರುದ್ರಾದಿ ಸಮಸ್ತ ದೇವತೆಗಳಿಗೂ ಕೂಡ ಕಾರ್ಯದೇಹಾದಿ ರಹಿತವಾದ ಭಗವಂತನ ರೂಪದಂತೆ ಅಲ್ಲ ಅವರ ರೂಪಗಳು. ಭಗವಂತನ ರೂಪ ಕಾರ್ಯದೇಹಾದಿ ರಹಿತ, ಆದರೆ ಆ ಎಲ್ಲರೂ ಮಿಕ್ಕ ದೇವತೆಗಳೆಲ್ಲರೂ ಕೂಡ ಅದರಿಂದ ಕೂಡಿದವರಾಗಿದ್ದಾರೆ. ತದ್ಯುಕ್ತ ಅನ್ಯ ದೇವೇಭ್ಯ ಅಂದ್ರೆ ಕಾರ್ಯದೇಹ ಯುಕ್ತ, ತತ್ ಅಂದ್ರೆ ಕಾರ್ಯದೇಹಾದಿ ಅಂತ ಅರ್ಥ. ತತ್ ಅನ್ನುವ ಶಬ್ದಕ್ಕೆ ಕಾರ್ಯದೇಹಾದಿ ಯುಕ್ತಂ, ಕಾರ್ಯದೇಹಾದಿ ಯುಕ್ತಂ ಅನ್ಯ ದೇವೇಭ್ಯ, ಆ ಕಾರ್ಯದೇಹಾದಿಯುಕ್ತವಾದ ಇತರ ದೇವತೆಗಳಕ್ಕಿಂತಲೂ ಭಗವಂತ, ಆ ಕಾರ್ಯದೇಹಾದಿ ರಹಿತನಾದ ಭಗವಂತನ ರೂಪ ಬೇರೆ, ಅದು ಮಮ ವಿಶೇಷ, ಅದು ನನ್ನ ವಿಶೇಷವಾದ ಒಂದು ರೂಪ ಇತಿ ಭಾವ. ನನ್ನ ಈ ರೂಪ, ಈ ವಿಶೇಷವಾದ ರೂಪ ಇಂಥದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದು ಸೊ ಕಾರ್ಯದೇಹಾದಿ ರಾಹಿತ್ಯಂ ತದ್ಯುಕ್ತಂ ಅನ್ಯ ದೇವೇಭ್ಯ ಮಮ ವಿಶೇಷ ಇತಿ ಭಾವ, ನನ್ನ ವಿಶೇಷ ಇಂಥ ಒಂದು ಸ್ಪೆಷಾಲಿಟಿ ನನ್ನ ರೂಪದಲ್ಲಿದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದು ವಿಶೇಷ, ಭಗವಂತ ನನ್ನಲ್ಲಿರುವ ಸ್ಪೆಷಾಲಿಟಿ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅಜ್ಞಾನಿಗಳು ಹಾಗೆ ಭಾವನೆ ಮಾಡ್ತಾ ಇದ್ದಾರಲ್ವಾ. ಆ ಅಜ್ಞಾನಿಗಳು ಎಷ್ಟು ವಿಧವಾದ, ಅನೇಕ ವಿಧವಾದ ಅಜ್ಞಾನಿಗಳಿರ್ತಾರೆ. ಅಂದ್ರೆ ಏನೋ ಸರಿಯಾದ ಮಾರ್ಗದರ್ಶನವಿಲ್ಲದೆ ಸಾತ್ವಿಕರೇ ಆಗಿದ್ದು ಯಾವುದೋ ಒಂದು ಶಾರ್ಟ್ ಟೈಮ್ಗೆ ತಪ್ಪು ದಾರಿಯಲ್ಲಿ ಹಿಡಿದು ಭಗವಂತನನ್ನು ಸರಿಯಾಗಿ ತಿಳಿಯದೇ ಇರಬಹುದು. ಇಲ್ಲ ಭಗವಂತನನ್ನೇ ದೇವತೆಗಳಂತ ಭಾವಿಸುವಂತಹದ್ದು ಒಂದು ಸಂಕ್ಷಿಪ್ತವಾದ ಒಂದು ಶಾರ್ಟ್ ಟರ್ಮ್ ನಲ್ಲಿ ಸಜ್ಜನರು ತಿಳಿಯಬಹುದು. ಇಲ್ಲ ತ್ರೈವಿದ್ಯರಂತಹ ಆದವರು ಲಾಂಗ್ ಡ್ಯೂರೇಷನ್ ಅಲ್ಲಿ ಅಂದ್ರೆ ಅನೇಕ ಜನ್ಮಗಳಲ್ಲಿ ಹಾಗೆ ತಿಳಿಯಬಹುದು. ಬಟ್ ಇವೆನ್ಚುಯಲ್ ಆಗಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರು ಸರಿಯಾದ ದಾರಿಯಲ್ಲಿ ಬರುವುದೋ ಇಲ್ಲ ತಪ್ಪು ದಾರಿಗೆ ಹೋಗುವುದೋ ಕಂಟಿನ್ಯೂ ಆಗುತ್ತೆ. ಬಟ್ ಹಾಗೆ ಲಾಂಗ್ ಡ್ಯೂರೇಷನ್ ಅಲ್ಲಿಯೂ ಆಗಬಹುದು. ಸೊ ಅದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಯದ್ವಾ ಯಥ ದೇವಯಾಜಿನ ಮದ್ಯಾಜಿನಶ್ಚ ತ್ರೈವಿದ್ಯ ಭಾಗವತಾಶ್ಚ ವರ್ತಂತೆ ತಥಾ ಮದ್ವೇಷಿನಶ್ಚ ಕೇಚನ ಸಂತಿ ಇತ್ಯಾಹ ವ್ಯಕ್ತಮಿತಿ ಅಂತ. ಭಗವಂತನನ್ನು ಹೀಗೆ ತಪ್ಪಿಯಾಗಿ ತಿಳ್ಕೊಳ್ಳುವುದು, ಸಜ್ಜನರಾದವರು ಟೆಂಪರರಿಯಾಗಿ ದಾರಿ ತಪ್ಪಿ ತಪ್ಪಾಗಿ ತಿಳ್ಕೋಬಹುದು ಭಗವಂತನ, ಇಲ್ಲ ನಿತ್ಯ ಸಂಸಾರಿಗಳಾದವರು ತಪ್ಪಾಗಿ ತಿಳ್ಕೋಬಹುದು, ಇಲ್ಲ ತ್ರೈವಿದ್ಯರು ಅಂತ ಅವರು ತಪ್ಪಾಗಿ ತಿಳ್ಕೊಂಡು ಆ ತ್ರೈವಿದ್ಯರಾದವರು ಇವೆಂಚುಯಲ್ ಆಗಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರು ಒಳ್ಳೆಯವರಾದರೆ ಇವೆಂಚುಯಲಿ ದೇ ವಿಲ್ ಕಮ್ ಔಟ್ ಆಫ್ ದಟ್ ಥಿಂಗ್ ಅಂಡ್ ಗೋ ಇನ್ ಟು ದ ರೈಟ್ ಪ್ಯಾತ್. ಆರ್ ಅವರು ತಮಯೋಗ್ಯರಾದ್ರೆ ಒಂದಾರಿಯಲ್ಲಿ, ನಿತ್ಯ ಸಂಸಾರಿಗಳಾದ್ರೆ ಇನ್ನೊಂದಾರಿಯಲ್ಲಿ, ಈ ತ್ರೈವಿದ್ಯರಲ್ಲಿ ಹೇಗೆ ಬೇಕಾದ್ರೆ ಇರಬಹುದು. ಹಾಗೆ ತ್ರೈವಿದ್ಯರಲ್ಲಿ ಅಂದ್ರೆ ಭಗವಂತನನ್ನು ಯದ್ವಾ ಯಥಾ ದೇವಯಾಜಿನ ತ್ರೈವಿದ್ಯರಾದವರು ಮಿಕ್ಕ ದೇವತೆಗಳನ್ನು ಹೇಗೆ ಪೂಜೆ ಮಾಡ್ತಾರೋ, ಭಾಗವತಾಶ್ಚ ಮದ್ಯಾಜಿನಶ್ಚ ನನ್ನನ್ನು ಸೇವಿಸುವಂತಹ ಭಗವತರು ಭಗವದ್ ಭಕ್ತರು ಯಾರಿದ್ದಾರೋ ವರ್ತಂತೆ, ಇವರಿಬ್ಬರು ಇದ್ದ ರೀತಿಯಲ್ಲಿಯೇ ತಥಾ ಮದ್ವೇಷಿನಶ್ಚ, ಇದು ಅನ್ಯ ದೇವತಾ ಯಾಜಿಗಳು ಭಗವದ್ ಯಾಜಿಗಳು ಮಾತ್ರವಲ್ಲದೆ ಭಗವದ್ವೇಷಿಗಳೂ ಇದ್ದಾರೆ ಪ್ರಪಂಚದಲ್ಲಿ. ಆದ್ದರಿಂದ ತಥಾ ಮದ್ವೇಷಿನಶ್ಚ ನನ್ನ ದ್ವೇಷಿಗಳಾದವರು ಕೂಡ ಕೇಚನ ಕೆಲವರು ಸಂತಿ ಇತ್ಯಾಹ ಅವರು ಇದ್ದಾರೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ ಅವ್ಯಕ್ತಮಿತಿ ಈ ಶ್ಲೋಕದಲ್ಲಿ. ಅವ್ಯಕ್ತಮಿತಿ ಅಂದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ ಶಬ್ದಗಳ ವಿಶೇಷ. ಅವ್ಯಕ್ತನಾದ ಭಗವಂತನನ್ನು ವ್ಯಕ್ತಿ ಮಾಪನ್ನಮ್ಮ ಅಂತ ತಿಳ್ಕೊಳ್ಳುವುದು ಒಂದು, ವ್ಯಕ್ತಿ ಅಂತ ಹೇಳಿದ್ರೆ ಪರ್ಸನ್ ಅಂತಲೂ ಬರುತ್ತೆ. ಅವ್ಯಕ್ತನಾದ ಭಗವಂತನನ್ನು ವ್ಯಕ್ತಿ ಅಂತ ತಿಳ್ಕೊಳ್ಳುವುದು ಅಂದ್ರೆ ಜೀವ ಅಂತ ತಿಳ್ಕೊಳ್ಳುವ ವ್ಯಕ್ತಿ ಅಂದ್ರೆ ನಾವು ನೋಡಿದ್ವಿ ವ್ಯಕ್ತಿ ಅಂದ್ರೆ ಕಾರ್ಯದೇಹಾದಿಯುಕ್ತನಾದವನು ಜೀವ, ಕಾರ್ಯ ಕ್ರಿಯೇಟೆಡ್ ಬಾಡಿ ಕಾರ್ಯದೇಹ ಅದರಿಂದ ಕೂಡಿದವನು ಜೀವ. ಸೊ ಭಗವಂತನನ್ನು ಜೀವ ಅಂತ ತಿಳ್ಕೊಳ್ಳುವುದು ಇನ್ನೊಂದು ಕತರಹ ಲೋಕ. ದೇರ್ ಇಸ್ ಅನದರ್ ಕೈಂಡ್ ಆಫ್ ಪೀಪಲ್ ಹೂ ವಿಲ್ ಥಿಂಕ್ ದಟ್ ಪರಮಾತ್ಮ ಇಸ್ ಬಿಕಾಸ್ ಈ ಆಲ್ಸೋ ಹ್ಯಾಸ್ ಸಮ್ ಬಾಡಿ ಹೀ ಈಸ್ ಪರಮಾತ್ಮನೇ ಜೀವಾತ್ಮ ಅಂತ ಜೀವಾತ್ಮ ಪರಮಾತ್ಮನ ಅಭೇದವನ್ನು ಭಾವಿಸುವಂತಹ ಅವರು ಇದ್ದಾರೆ. ನಮ್ಗೆ ನಾವು ನೋಡಿದ್ ನಮ್ಗೂ ಅನುಭವ ಅಂದ್ರೆ ಬೇರೆಯವರಂತವ್ರು ಇದ್ದಾರೆ ಅಂತ ಅವರನ್ನು ನಾವು ನೋಡ್ತೀವಿ ಕಾಣ್ತೀವಿ, ಆದ್ದರಿಂದ ಅಂತವ್ರು ಇದ್ದಾರೆ ಅನ್ನುವ ವಿಷಯ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಹೇಳಿದ ಸರ್ವಾತ್ಮನ ಜ್ಞೇಯತ್ವ ಹೇತುನ ಅವ್ಯಕ್ತ ಇದು ಹೇಳ್ತಾರೆ. ಸೊ ಅವ್ಯಕ್ತ ಮಿತಿ ಅನ್ನೋದ್ರಲ್ಲಿ ಸರ್ವಾತ್ಮನ ಅಜ್ಞೇಯತ್ವ ಹೇತುನ ಅವ್ಯಕ್ತ ಪದಾರ್ಥಂ ಮಾಂ ಈಶ್ವರಂ ವ್ಯಕ್ತಿಂ ಸರ್ವಾತ್ಮನ ಜ್ಞೇಯತ್ವ ಆವನ್ನ ಪ್ರಾಪ್ತಂ ಜೀವಮಿತಿ ಯಾವತ್ ಮಮ ಪರಂಭಾವಂ ಅದಾನಂತಹ ಅಲ್ಪಬುದ್ಧಯ ಮನ್ಯಂತೆ ಜೀವೈಕ್ಯಂ ಮನ್ಯಂತ ಇತ್ಯರ್ಥ. ಜೀವೈಕ್ಯವನ್ನು ಭಾವಿಸುವವರು ಹೇಗೆ ಜೀವೈಕ್ಯವನ್ನು ಭಾವಿಸುತ್ತಾರೆ? ಸರ್ವಾತ್ಮನ ಅಜ್ಞೇಯತ್ವ ಹೇತುನ ಎಲ್ಲ ವಿಧ ಸರ್ವಾತ್ಮನ ಅಜ್ಞೇಯತ್ವ ಇಂಥವ್ರು ಯಾರಿದ್ದಾರೆ? ಸರ್ವ ಪ್ರಕಾರಗಳಿಂದಲೂ ತಿಳಿಯಲು ಸಾಧ್ಯವಿಲ್ಲದಿರುವಂತಹ ನಿಮಿತ್ತದಿಂದ ಅವ್ಯಕ್ತ ಎಂದು ಭಗವಂತ ಅವ್ಯಕ್ತ ಅಂದ್ರೆ ನೋಡ್ರಿ, ಇನ್ನೊಂದು ಅವ್ಯಕ್ತ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ನೋಡಿ, ಅವ್ಯಕ್ತ ವ್ಯಕ್ತಿ ಅಂತ ಹೇಳಿದ್ರೆ ಕಾರ್ಯದೇಹಾದಿಹೀನವಾದದ್ದು ಅವ್ಯಕ್ತ, ಕಾರ್ಯದೇಹಾದಿ ಯುಕ್ತವಾದದ್ದು ವ್ಯಕ್ತ ಅಂತ ಅದು ಒಂದು ಅರ್ಥ ನೋಡಿದ್ದೀವಿ. ಇನ್ನೊಂದು ಅರ್ಥ ಭಗವಂತ ಅವ್ಯಕ್ತ ಯಾಕಂದ್ರೆ ಅವನು ಸರ್ವಾತ್ಮನ ಅಜ್ಞೇಯತ್ವ ಹೇತುನ ಅವನನ್ನು ತಿಳಿಯುವುದು ವ್ಯಕ್ತವಾದ ಅಂದ್ರೆ ಇನ್ಕಾಂಪ್ರಿಹೆನ್ಸಿಬಲ್ ಅಂತೀವಲ್ವಾ. ಅವ್ಯಕ್ತ ಅನ್ನುವುದು ನಾಟ್ ಹ್ಯಾವಿಂಗ್ ಫಿಸಿಕಲ್ ಬಾಡಿ ಅಂತ ಒಂದರ್ಥ. ಅವ್ಯಕ್ತ ಅಂದ್ರೆ ವ್ಯಕ್ತ ಕಾಂಪ್ರಿಹೆಂಡ್ ಆಗುವುದು, ಅವ್ಯಕ್ತ ಇನ್ಕಾಂಪ್ರಿಹೆನ್ಸಿಬಲ್ ಅನ್ನುವ ಇನ್ನೊಂದು ಅರ್ಥ. ಸೊ ಸರ್ವಾತ್ಮನ ಅಜ್ಞೇಯತ್ವ ಹೇತುನ ಅವ್ಯಕ್ತ ಪದಾರ್ಥ, ಅವ್ಯಕ್ತ ಪದಾರ್ಥ ವ್ಯಕ್ತವಾಗದಿರುವ ಪದಾರ್ಥವಾಗಿರುವ ಮಾಂ ಈಶ್ವರಂ ಸರ್ವೇಶ್ವರನಾದ ಸರ್ವ ಜಗ ನಿಯಾಮಕನಾದಂತಹ ಪ್ರಾಕೃತ ದೇಹರಹಿತನಾಗಿ ಸರ್ವ ನಿಯಾಮಕನಾಗಿ ಸರ್ವೋತ್ಕೃಷ್ಟನಾಗಿ ಸರ್ವಾತ್ಮನ ಅಜ್ಞೇಯತ್ವ ತಿಳಿಯಲ್ಪಡುವುದಕ್ಕೆ ಸಾಧ್ಯ, ಪೂರ್ಣವಾಗಿ ಭಗವಂತನನ್ನು ತಿಳಿಯುವುದು ಸಾಧ್ಯವಿಲ್ಲ, ಪೂರ್ಣವಾಗಿ ತಿಳಿಯಲು ಅಸಾಧ್ಯವಾಗಿರುವ ಕಾರಣದಿಂದ ಅವ್ಯಕ್ತ ಅವನು ವ್ಯಕ್ತನಾಗುವುದಿಲ್ಲ, ಈಸ್ ಇನ್ಕಾಂಪ್ರಿಹೆನ್ಸಿಬಲ್, ಆದ್ದರಿಂದ ಅವನು ಅವ್ಯಕ್ತ. ಅಂತಹ ಅವ್ಯಕ್ತ ಪದಾರ್ಥನಾದ ಮಾಂ ಈಶ್ವರಂ ಸರ್ವೇಶ್ವರನಾದ ನನ್ನನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ವ್ಯಕ್ತಿಂ ಸರ್ವಾತ್ಮನ ಜ್ಞೇಯತ್ವಂ ಆಪನ್ನಂ ಪ್ರಾಪ್ತಂ ಜೀವಂ ಇತಿ ಯಾವತ್ತು ಜೀವ ಅಂತ ಬಂದ್ರೆ ವ್ಯಕ್ತಿ ಮಾಪನ್ನಂ ಅವ್ಯಕ್ತನಾದ ಭಗವಂತನನ್ನು ವ್ಯಕ್ತಿ ಅಂತ ತಿಳಿತಾರೆ. ಅಂದರೆ ಅರ್ಥ ಏನು? ಸರ್ವೇಶ್ವರನಾದ ಭಗವಂತನನ್ನ ಇಲ್ಲಿ ವ್ಯಕ್ತಿಂ ಸರ್ವಾತ್ಮನ ಜ್ಞೇಯತ್ವಂ ಆಪನ್ನಂ ಎಲ್ಲ ವಿಧವಾಗಿಯೂ ಜ್ಞೇಯತ್ವ ಇಲ್ಲಿ ಅದಕ್ಕೆ ವ್ಯಕ್ತಿ ಮಾಪನ್ನಂ ಅಂತೇಳಿ, ವ್ಯಕ್ತಿ ಮಾಪನ್ನಂ ಅಂದ್ರೆ ಸರ್ವಾತ್ಮನ ಜ್ಞೇಯತ್ವ ಮಾಪನ, ವ್ಯಕ್ತಿ ಅನ್ನುವ ಶಬ್ದಕ್ಕೆ ಸರ್ವಾತ್ಮನ ಜ್ಞೇಯತ್ವ ಅಂತ ಇಟ್ಕೊಂಡ್ರೆ ವ್ಯಕ್ತಿ ಮಾಪನ್ನಂ ಅಂದ್ರೆ ಸರ್ವಾತ್ಮನ ಜ್ಞೇಯತ್ವ ಮಾಪನ್ನಂ ಎಲ್ಲ ವಿಧವಾಗಿಯೂ ತಿಳಿಯಲ್ಪಡಬಹುದು ಅನ್ನುವ ಸ್ಥಿತಿಯನ್ನು ಪಡೆದಿರುವವರು ಯಾರು? ಜೀವರು. ಪ್ರಾಪ್ತಂ ಜೀವಂ ಇತಿ ಯಾವತ್ತು ಈಶ್ವರನನ್ನು ನೋಡಿ ಜೀವ ಅಂತ ಭಾವಿಸುವುದು, ಜೀವನು ಈಶ್ವರಿಗೆ ಅಭೇದವನ್ನು ಚಿಂತನೆ ಮಾಡುವುದು. ಇಂತಹ ಅವರು ಮಮ ಪರಂ ಭಾವಂ ಅಜಾನಂತಹ ನನ್ನ ಸರ್ವೋತ್ತಮವಾದ ಸರ್ವೋತ್ಕೃಷ್ಟವಾದ ಭಾವಂ ಸ್ವರೂಪವನ್ನು ಅಜಾನಂತಹ ತಿಳಿಯದೇ ಇರುವವರಾಗಿ ಅಲ್ಪಬುದ್ಧಯ ಮನ್ಯಂತೆ ಅಲ್ಪಬುದ್ಧಿಗಳಾದವರು ಹೀಗೆ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳುತ್ತಾರೆ. ಜೀವ ಐಕ್ಯಂ ಮನ್ಯಂತ ಏನು ತಪ್ಪಾಗಿ ತಿಳ್ಕೊಳ್ಳುವುದಂದ್ರೆ ಜೀವ ಬ್ರಹ್ಮ ಐಕ್ಯವನ್ನು ಜೀವ ಈಶ್ವರ ಐಕ್ಯವನ್ನು ಅವರು ಮನ್ಯಂತ ಇತ್ಯರ್ಥ. ಜೀ ಭಗವಂತನಿಗೆ ಜೀವನಿಗೆ ಅಭೇದ, ಭಗವಂತ ಅವ್ಯಕ್ತ, ಅವ್ಯಕ್ತನನ್ನು ವ್ಯಕ್ತಿ ಅಂತ ತಿಳಿತಾರೆ ಅಂದ್ರೆ ಪರಮಾತ್ಮನಾದ ಭಗವಂತನನ್ನು ಅವರು ಏನಂತ ತಿಳಿಯುತ್ತಾರೆ? ಅವರು ವ್ಯಕ್ತಿ ಮಾಪನ್ನಂ ಅಂದ್ರೆ ಒಂದು ಜೀವ ಅಂತ ತಿಳಿತಾರೆ. ಅಂದ್ರೆ ಬ್ರಹ್ಮ ಜೀವ ಐಕ್ಯದ ಒಂದು ಕನ್ಫ್ಯೂಷನ್ ಬರುತ್ತೆ ಕೆಲವರಿಗೆ. ಯಾಕೆ ಬರುತ್ತೆ ಅನ್ನುವ ಇಂಥ ಅವರು ಯಾ ಇಟ್ಸ್ ಸೋ ಆಬ್ವಿಯಸ್, ನಮ್ಗೆ ದೇವರಿಗೆ ಅಷ್ಟೊಂದು ವ್ಯತ್ಯಾಸ ಇದಲ್ವಾ, ಹೌ ಕ್ಯಾನ್ ಏನೋ ಲೈಕ್ ಅವರು ಹೇಗೆ ತಪ್ಪಾಗಿ ಭಾವನೆ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನ ರಾಯ್ ಹೇಳ್ತಾ ಇದ್ದಾರೆ. ಯದ್ವಾ ಮಯಿ ಸರ್ವಮಿದಂ ಪ್ರೋತಂ ಇತ್ಯಾದಿ ಉಕ್ತ ದಿಶಾ ಪ್ರೇರಕತ್ವಾದಿ ಮಹಾಮಹಿಮಾವಾಂಶ್ಚೇತ್ ಭವಾನ್ ತತ್ ಕಥಂ ಭವತಃ ಕೇಚಿತ್ ಜೀವ ಅಭೇದಂ ಮನ್ಯಂತ ಇತ್ತಿದಃ. ಆಯ್ತಪ್ಪ, ನೀನು ಹೇಳ್ತಾ ಇದೀಯ ಭಗವಂತನನ್ನು ಸರ್ವಮಿದಂ ಮೈ ಸರ್ವಮಿದಂ ಪ್ರೋಕ್ತಂ ಅಂತೇಳಿ ಭಗವಂತನು ಎಂಥ ನನ್ನಲ್ಲಿ ಈ ಜಗತ್ತೆಲ್ಲವೂ ನಾನು ಹರಡಿದ್ದೀನಿ, ನಾನು ಈ ಸಮಸ್ತ ಪ್ರಪಂಚದಲ್ಲಿ ಹರಡಿದ್ದೀನಿ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಮೈ ಇವೆಲ್ಲವೂ ನನ್ನಲ್ಲೇ ನಿಂತಿದೆ, ನನ್ನನ್ನು ಆಧಾರ ಮಾಡಿಕೊಂಡಿದ್ದೆ, ನಾನು ಎಲ್ಲದರ ಒಳಗೆ ವ್ಯಾಪ್ತನಾಗಿದ್ದೀನಿ, ಎಲ್ಲದರೊಳಗೂ ವ್ಯಾಪ್ತನಾಗಿದ್ದು ಅವುಗಳನ್ನ ಆಧಾರ ಮಾಡಿಕೊಂಡಿಲ್ಲ, ಅದರಲ್ಲಿ ವ್ಯಾಪ್ತನಾಗಿದ್ದೀನಿ ಅಷ್ಟೇ, ಆದ್ರೆ ಅವೆಲ್ಲವೂ ನನ್ನ ಒಳಗಿದ್ದು ನನ್ನನ್ನು ಆಧಾರ ಮಾಡಿಕೊಂಡಿದೆ. ಹೀಗಿರುವಾಗ ಮೈ ಸರ್ವಮಿದಂ ಪ್ರೋಕ್ತ ಪ್ರೋತಂ, ಪ್ರೋತಂ ಅಂದ್ರೆ ಓತ ಪ್ರೋತ, ಕ್ರಾಫ್ ರೆಡ್ ಅಂಡ್ ಬಟ್ಟೆಯಲ್ಲಿರ ಅದಕ್ಕೆ ಓತ ಪ್ರೋತ ಅಂತ ಕರಿತೀವಿ. ಸೊ ಭಗವಂತನಲ್ಲಿಯೇ ಎಲ್ಲವೂ ಪ್ರೋತವಾಗಿದೆ ಇತ್ಯಾದಿ ಉಕ್ತ ದಿಶಾ ಹೀಗೆ ಹೇಳುವುದರಿಂದ ಪ್ರೇರಕತ್ವಾದಿ ಮಹಾ ಮಹಿಮಾವಾನ್, ಭಗವಂತ ಪ್ರೇರಕತ್ವಾದಿಗಳಿಂದ ಕೂಡಿದ ಒಳ್ಳೆ ದೊಡ್ಡ ಮಹಿಮೆ ಉಳ್ಳವನಾಗಿದ್ದಾನೆ. ಮಹಾಮಹಿಮವಾನ್ ಚೇತ್, ಹಾಗಿರುವಾಗ ಭವಾನ್ ತತ್ ಕಥಂ ಭವತಃ, ಹಾಗಿರುವ ನಿನ್ನನ್ನು ಭವತಃ ಕೇಚಿತ್ ಜೀವ ಅಭೇದ ಮನ್ಯಂತ, ಕೆಲವರು ಜೀವ ಅಭೇದವನ್ನು ಭಾವಿಸುತ್ತಾರೆ. ಹೇಗೆ ಇದು, ಹೌ ಇಸ್ ಇಟ್ ಪಾಸಿಬಲ್, ಏ ಏನು ಅಂತವರಿಗೆ ಏನಾಗತ್ತೆ, ವಾಟ್ ಈಸ್ ಇಟ್ ಅಂತ ಹೇಳಿದ್ರೆ, ಯಾಕೆ ಮಾಡ್ತಾರೆ ಆ ದುರ್ಗಾದೇವಿಯ ಪ್ರಭಾವ ಕೊಡೋದಾಗಿ ಮಾಡ್ತಾರೆ, ಅವ್ರ ಸ್ವರೂಪಕ್ಕೆ ತಕ್ಕಂತೆಲ್ಲೂ ಮಾಡ್ತಾರೆ. ಎರಡು ಕಾರಣಗಳು, ಮನ್ಯಂತ ಇತ್ಯತಃ ಅವ್ಯಕ್ತಮಿತಿ ಪ್ರಾಗುಕ್ತ ದಿಶಾ ಅವ್ಯಕ್ತಂ ಮಾಂ ಈಶ್ವರಂ ವ್ಯಕ್ತಿಮಾಪನ್ನಂ ಜೀವಂ ಜೀವ ಅಭೇದೇನ ಮಾಂ ಮನ್ಯಂತೆ ಯೇ ತೇ ಮಮ ಪರಂಭಾವಂ ಅಜಾನಂತಃ ಅಲ್ಪಬುದ್ಧಯಃ ತಮೋ ಯೋಗ್ಯ ಇತ್ಯರ್ಥ. ತಮ ಯೋಗ್ಯರಾದ ಕಾರಣದಿಂದ ಅವರು ಹಾಗೆ ತಿಳಿಯುತ್ತಾರೆ. ಆ ತಮೋ ಯೋಗ್ಯರಾದವರು ಹೇಗಿರ್ತಾರೆ ಅಂತ ಹೇಳಿದರೆ ಅಲ್ಲಿ ತತ್ಕಥಂ ಭವತಃ ಕೇಚಿತ್ ಜೀವಾಭೇದ ಮನ್ಯಂತೆ ಇತ್ತ ಅವ್ಯಕ್ತಮಿತಿ ಪ್ರಾಗುಕ್ತ ದಿಶಾ, ಮುಂಚೆ ಹೇಳಿದ ರೀತಿಗಳಲ್ಲಿ ಅವ್ಯಕ್ತಂ ಅವ್ಯಕ್ತನಾದ ಅಂತ ಹೇಳಿದ ರೀತಿ ಅಂದ್ರೆ ಸರ್ವಾತ್ಮನ ಅಜ್ಞೇಯತ್ವ ಹೇತುನ ಅವ್ಯಕ್ತ ಪದಾರ್ಥಂ ಅಂತ ಹೇಳಿದ್ದಾರಲ್ಲ ಹಾಗೆ, ಆ ರೀತಿಯಲ್ಲಿ ಪ್ರಾಗುಕ್ತ ದಿಶಾ ಅವ್ಯಕ್ತಂ ಮಾಂ ಈಶ್ವರಂ ವ್ಯಕ್ತಿಮಾಪನ್ನಂ ಜೀವಂ ಜೀವ ಅಭೇದೇನ ಮಾಂ ಮನ್ಯಂತೆ, ನನ್ನನ್ನು ಜೀವ ಅಂತ ತಿಳಿಯುತ್ತಾರೆ, ಅಂದ್ರೆ ನನಗೆ ಜೀವಗೆ ಅಭೇದವನ್ನು ತಿಳಿಯುತ್ತಾರೆ. ಹಾಗೆ ಇಲ್ಲಿ ಅಭೇದವನ್ನು, ಜೀವ ಅಭೇದೇನ ಮಾಂ ಮನ್ಯಂತೆ ಏತೆ, ಹೀಗೆ ಯಾರು ನನಗೆ ಜೀವನಿಗೆ ಅಭೇದ ಇದೆ ಅಂತ ತಿಳಿಯುತ್ತಾರೋ ಅವರು ಮಮ ಪರಂಭಾವಂ ಮಜಾನಂತಹ, ನನ್ನ ಅತ್ಯುತ್ತಮವಾದ ಭಾವವನ್ನು ಸರಿಯಾಗಿ ತಿಳಿದಿಲ್ಲ ಅವರು, ತಿಳಿಯದೇ ಇರುವ ಕಾರಣದಿಂದ ಅಲ್ಪಬುದ್ಧಯ ತಮೋ ಯೋಗ್ಯ ಇತ್ಯರ್ಥ. ಅವರು ಅಲ್ಪಬುದ್ಧಿಗಳಾಗಿದ್ದಾರೆ. ಅಲ್ಪಬುದ್ಧಿ ಅಂದ್ರೆ ಬುದ್ಧಿ ದಡ್ರು ಅಂತ ಒಂದರ್ಥ, ಅಲ್ಪಬುದ್ಧಿ ಅಲ್ಪ ನೀಚವಾದ ಬುದ್ಧಿ, ಅಲ್ಪ ಇಸ್ ಲಿಟಲ್ ಅಂತ ಒಂದರ್ಥ, ಮೀನ್ ಬ್ಯಾಡ್ ಅಂತ ಒಂದರ್ಥ. ಅಲ್ಪ ಶಬ್ದಕ್ಕೆ ಎರಡು ಅರ್ಥಗಳು, ಅವ್ರ ಅಲ್ಪಬುದ್ಧಿಗಳು ಅಂದ್ರೆ ದೇ ಡೋಂಟ್ ಹ್ಯಾವ್ ಮಚ್ ಬ್ರೈನ್, ವೆರಿ ಲಿಟಲ್ ಬ್ರೈನ್, ಸೊ ಇಗ್ನೋರೆಂಟ್ ಪೀಪಲ್ ಅಂತ ಒಂದರ್ಥ. ಅಲ್ಪಬುದ್ಧಿಗಳಂದ್ರೆ ಇಗ್ನೋರೆಂಟ್ ಪೀಪಲ್, ಅಲ್ಪಬುದ್ಧಿಗಳು ನೀಚ ಬುದ್ಧಿಗಳು ಅಂದ್ರೆ ತಮೋಯೋಗ್ಯರು. ಸೊ ಅದೇ ಶಬ್ದ ಅಲ್ಪಬುದ್ಧಿ ಅನ್ನುವ ಶಬ್ದ, ಅಲ್ಪಬುದ್ಧಿಗಳು ಅಂದರೆ ಎರಡು ಅರ್ಥ, ಒಂದು ವೆರಿ ಲಿಟಲ್ ಬ್ರೈನ್ ಪವರ್ ಇರುವವರು, ಅಜ್ಞಾನಿಗಳಂತ ಅರ್ಥ ಅಲ್ಪಬುದ್ಧಿಗಳು ಒಂದರ್ಥ, ಇನ್ನೊಂದು ಅಲ್ಪ ನೀಚವಾದ ಬುದ್ಧಿ ಇಲ್ಲ ತಮೋಯೋಗ್ಯರಂತ ಇನ್ನೊಂದರ್ಥ. ತಮೋಯೋಗ್ಯರಾದವರು ಹೀಗೆ ತಪ್ಪಾಗಿ ತಿಳಿಕೊಳ್ಳುತ್ತಾರೆ ಅಂತ ಹೇಳಿ ಅಲ್ಪಬುದ್ಧಯ ತಮೋಯೋಗ್ಯ ಇತ್ಯರ್ಥ. ಸೊ ಭಗವಂತನನ್ನು ಸರಿಯಾಗಿ ತಿಳಿದ್ರೆ ತಪ್ಪಾಗಿ ತಮೋಯೋಗ್ಯರು ತಿಳಿದಾರೆ ಎನ್ನುವ ಅರ್ಥವನ್ನು ಈ ಈ 24ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 25ನೇ ಶ್ಲೋಕ, ಅದು ಗಾಯರೇನ್ ಹೇಳ್ತಾನೆ ನೋಡೋಣ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿದಾನಾತಿ ಲೋಕೋ ಮಾಂ ಅಜಮವ್ಯಯಂ ಅಂತ ಹೇಳಿ. ಸೊ ಇಲ್ಲಿ ಹೇಳುವಂತಹ 25ನೇ ಶ್ಲೋಕದಲ್ಲಿ ಇನ್ನೊಂದು ಪ್ರಶ್ನೆ ಇದೇನಂತ ಹೇಳಿದ್ರೆ, ಇದೆಲ್ಲ ಹೀಗೆ ಎಲ್ಲ ಆಗುವುದಕ್ಕೆ ಕಾರಣವೇನು? ಭಗವಂತನೇನು ದುರ್ಗಾದೇವಿಗೆ ಆಜ್ಞೆಯನ್ನು ಕೊಡ್ತಾನೆ? ದುರ್ಗಾದೇವಿ ಹೇಳಿ, ಭಗವಂತ ದುರ್ಗಾದೇವಿ ಮುಂಚಿನ ಶ್ಲೋಕದಲ್ಲಿ ಒಂದು ವಿಶೇಷ ನೋಡಬೇಕು ನಾವು. ಆ ಮುಂಚಿನ ಶ್ಲೋಕದಲ್ಲಿ ಕಾರ್ಯದೇಹಾದಿಹೀನಂ ಕಾರ್ಯದೇಹಾದಿ ಉತ್ತಮ ಅಂತ ಹೇಳಿದಾಗ ದೇಹರಹಿತತ್ವ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಸ್ಥೂಲ ದೇಹವಿಲ್ಲದೆ ಇರುವುದಿಲ್ಲವ, ಇದೆ ಅಲ್ವಾ? ಲಕ್ಷ್ಮಿ ಪರಮಾತ್ಮನಂತೆ ಸ್ಥೂಲ ದೇಹವಿಲ್ಲದೆ ಇರುವವರು, ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಮಾಡಿದ ಪರಮಾತ್ಮನಿಗೆ ಮಾಡಿದಷ್ಟು ಫಲನ ಸಿಕ್ಕಿಬಿಡಬಹುದಲ್ಲವಾ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಅಲ್ಲಿ ಲಕ್ಷ್ಮೀ ದೇವಿ ಅಸ್ವತಂತ್ರಳು, ಭಗವಂತ ಸ್ವತಂತ್ರ, ಸ್ವತಂತ್ರನಾದ ಭಗವಂತನಿಗೆ ಮಾಡಿದರೆ ಸಿಗುವ ಫಲ, ಮೋಕ್ಷದ ಫಲಾದಿಗಳು ಇನ್ನೂ ಸುಲಭವಾಗಿ ಸಿಗುತ್ತೆ, ಜಾಸ್ತಿ ಸಿಗುವ ಅವಕಾಶವಿದೆ. ಆದ್ದರಿಂದ ಅದನ್ನು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಅದಾದ ಮೇಲೆ ಇನ್ನು ಇನ್ನೊಂದು ಪ್ರಶ್ನೆ, ನಾನು ತೇಷಾಂ ತ್ವದ್ ವಿಷಯ ವಿಪರೀತ ಜ್ಞಾನ ಕೃತ ನಿಂದೆಯ ತವ ಭೇದೋ ಅಸ್ತಿ ಕಿಮಿತ್ಯತಃ ಪರಂ ಭಾವಂ ಅಜಾನಂತಃ ಅನ್ಯಥಾ ಮನ್ಯಂತ ಇತಿ ಉಕ್ತ ವಿಪರೀತ ಜ್ಞಾನ ಹೇತುಭೂತಂ ಅಜ್ಞಾನಂ ನ ಸ್ವತಂತ್ರಂ ಕಿಂತು ಮದಾಯತ್ತಮೇವ ಅತಃ ಕುತಃ ಮಮ ಖೇದ ಇತಿ ಭಾವೇನ. ಸೊ ಇಲ್ಲಿ ಭಗವಂತನ ನಾನು ತೇಷಾಂ ತ್ವದ್ ವಿಷಯ ವಿಪರೀತ ಜ್ಞಾನ ಕೃತ ನಿಂದೆಯ, ಇಲ್ಲಿ ನಿನ್ನ ಬಗ್ಗೆ ಇರುವಂತಹ ವಿಪರೀತ ಜ್ಞಾನದಿಂದಾಗಿ ಅಲ್ಪಬುದ್ಧಿಗಳು ಮಾಡುವ ನಿಂದೆಯಿಂದಾಗಿ ಭಗವಂತನಿಗೆ ಏನಾದ್ರೂ ಖೇದ ಅಂದ್ರೆ, ಇನ್ನು ನಾವು ನೋಡಿದ್ವಿ ಇಲ್ಲಿ ಭಾಷೆ, ಸರಿ ಆಯ್ತ್ರಿ, ಅವರಿಗೆ ಸಿಗುವ ಫಲ ಒಂದಿರಲಿ, ಭಗವಂತನನ್ನು ಹೀಗೆ ತಪ್ಪಾಗಿ ತಿಳ್ಕೊಳ್ಳುವ ಮೂಲಕವಾಗಿ ರಾಂಗ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗಾಡ್, ಅಯ್ಯಪ್ಪ ನಾವ್ ಹೇಳ್ತೀವಿ ಲೋಕದಲ್ಲಿ ಅಯ್ಯ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದೆಯಲ್ಲ, ಬೇಜಾರಾಗತ್ತೆ ರೀ. ನಮ್ಮನ್ನ ಯಾರಾದ್ರೂ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ. ಹಾಗೆ ಭಗವಂತನ ಇಷ್ಟು ಜನ ತಪ್ಪಾಗಿ ತಿಳ್ಕೊಂಡ್ರೆ ಭಗವಂತನಿಗೆ ತುಂಬಾ ಬೇಜಾರಾಗತ್ತ, ಖೇದ ಅಂದ್ರೆ ದುಃಖ, ಬೇಜಾರಾಗೋದು, ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್, ಅಯ್ಯೋ ಎಲ್ಲ ತಪ್ಪಾ ತಿಳಿದಾರಂತೆ. ಹಾಗೆ ಎಷ್ಟು ಜನ ಅಲ್ಪ ಬುದ್ಧಿಗಳು ಅಜ್ಞಾನಿಗಳು ತಮ್ಮ ಯೋಗ್ಯರು ಭಗವಂತನ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಭಗವಂತನಿಗೆ ಏನಾದ್ರೂ ಖೇದ, ದುಃಖ, ಖೇದ ದುಃಖ ಖೇದವಾಗತ್ತ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ತೇಷಾಂ ತದ್ ವಿಷಯ ವಿಪರೀತ ಜ್ಞಾನ ಕುತನಿಂದೆಯ ಅಥವಾ ಖೇದ ಅಸ್ತಿ ಕಿಮಿತ್ಯತಃ, ನಿನಗೆ ಯಾವುದಾದ್ರೂ ಖೇದ ಬರತ್ತಾ, ದುಃಖ ಬರತ್ತಾ ಅಂತ ಹೇಳಿದರೆ ಅದಕ್ಕೆ ಸಮಾಧಾನವಾಗಿ ಪರಂಭಾವ ಮದಾನಂತೋ ಅನ್ಯಥಾ ಮನ್ಯಂತ ಇತಿ ಯುಕ್ತ ವಿಪರೀತ ಜ್ಞಾನ ಹೇತುಭೂತಂ ಅಜ್ಞಾನಂ ನ ಸ್ವತಂತ್ರಂ. ಭಗವಂತನಿಗೆ ಖೇದ ಬರುವುದನ್ನು ಪ್ರಸಕ್ತಿಯೇ ಇಲ್ಲ, ಯಾಕಂದ್ರೆ ಅವರಲ್ಲಿ ನಿಂತು ಅವರಿಗೆ ಪ್ರೇರಣೆ ಕೊಟ್ಟು ಅವರಿಂದ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಅವನಿಗೆ ಖೇದ ಬರೋದಾಗಿದ್ದರೆ ಅವನು ಯಾಕೆ ಮಾಡಿಸ್ತಾನೆ? ಎಲ್ಲರ ಒಳಗೆ ನಿಂತು ಅವರಿಗೆ ತಪ್ಪು ತಿಳುವಳಿಕೆ ಬರುವಂತೆ ಭಗವಂತ ಮಾಡಿಸುವುದರ ಮೂಲಕವಾಗಿ ನಮಗೆ ಒಂದು ಏನು ಸ್ಪಷ್ಟವಾಗಿ ಗೋಚರ ಆಗತ್ತೆ. ಇದರಿಂದ ಭಗವಂತನಿಗೆ ಏನು ಖೇದವಿಲ್ಲ, ಅವರವರ ಸ್ವಭಾವಕ್ಕೆ ತಕ್ಕಂತೆ ಭಗವಂತ ಅವರಲ್ಲೇ ನಿಂತು ಅವರಿಂದ ಮಾಡಿಸ್ತಾನೆ. ಅವರು ಅಸ್ವತಂತ್ರರು, ಅಸ್ವತಂತ್ರರಾದ ಅವರು ಮಾಡುವ ಕೆಲಸದಿಂದ ಭಗವಂತನಿಗೆ ಎಲ್ಲಿಂದ ಖೇದ ಬರುತ್ತೆ? ಅವರನ್ನ ಮಾಡಿಸುವವನೇ ದೇವರು, ತಾನೇ ಅವರಿಂದ ಮಾಡಿಸಿ ತಾನೇ ಅದರಿಂದ ದುಃಖ ಪಡುವುದು, ಇಟ್ ಡಸ್ಂಟ್ ಮೇಕ್ ಎನಿ ಸೆನ್ಸ್ ಅಟ್ ಆಲ್. ಆದ್ದರಿಂದ ಅದು ಹಾಗಿಲ್ಲವೇ ಇಲ್ಲ ಅಂತೇಳಿ ನಿಮಿತ್ತ ಪರಂಭಾವ ಮದಾನಂತಹ, ಅಂದ್ರೆ ಭಗವಂತನ ಅತ್ಯುತ್ತಮವಾದ ಭಾವವನ್ನು ತಿಳಿಯದೇ ಇರುವವರು ಅನ್ಯಥಾ ಮನ್ಯಂತ ಬೇರೆ ರೀತಿಯಲ್ಲಿ ಭಗವಂತನ ತಿಳಿತಾರೆ. ಇತಿ ಉಕ್ತ ವಿಪರೀತ ಜ್ಞಾನ ಹೇತು ಭೂತಂ ಅಜ್ಞಾನಂ ನ ಸ್ವತಂತ್ರಂ. ಹೀಗೆ ಹೇಳಲ್ಪಟ್ಟಿರುವಂತಹ ವಿಪರೀತ ಜ್ಞಾನ ಯಾವುದಿದೋ ಅದು ವಿಪರೀತವಾಗಿರುವ ಜ್ಞಾನವು, ಅವ್ರಿಗೆ ಬರುವಂತಹ ಜ್ಞಾನವು ಕೂಡ ಸ್ವತಂತ್ರವಾದ ಜ್ಞಾನವಲ್ಲ, ಇಟ್ ಇಸ್ ನಾಟ್ ಇಂಡಿಪೆಂಡೆಂಟ್. ಕಿಂತು ಮಲಾಯಸ್ಸಮೇವ, ನಾನೇ ಹಾಗೆ ಅವರನ್ನು ತಪ್ಪಾಗಿ ತಿಳ್ಕೊಳ್ಳುವಂತೆ ಮಾಡ್ತೀನಿ. ಸೊ ಐ ಡಿ ಫೀಲ್ ಬ್ಯಾಡ್ ಅಂದ್ರೆ ಐ ಆಮ್ ದ ಒನ್ ಹೂ ಇಸ್ ಮೇಕಿಂಗ್ ಇಟ್, ಸೊ ವೈ ವುಡ್ ಐ ಫೀಲ್ ಬ್ಯಾಡ್ ಇಫ್ ಐ ಆಮ್ ದ ಒನ್ ಹೂ ಇಸ್ ಮೇಕಿಂಗ್ ಇಟ್ ಅಂತೇಳಿ. ಸೊ ಆದ್ದರಿಂದ ಅದು ಪರಂಭಾವ ಮದಾನಂತಹ ಅನ್ಯಥಾ ಮನ್ಯಂತ ಇತ್ಯುಕ್ತ ವಿಪರೀತ ಜ್ಞಾನ ಹೇತು ಭೂತಂ ಅಜ್ಞಾನಂ ನ ಸ್ವತಂತ್ರಂ ಕಿಂತು ಮದಾಯತ್ತಮೇವ, ನನ್ನ ವಶದಲ್ಲಿಯೇ ಇದೆ ಅದು. ಅತಃ ಆ ಕಾರಣದಿಂದ ಕುತಃ ಮಮ ಖೇದ, ವೈ ವಿಲ್ ಐ ಫೀಲ್ ಬ್ಯಾಡ್ ಅಬೌಟ್, ವೈ ವಿಲ್ ಐ ಫೀಲ್ ಡಿಪ್ರೆಸ್, ವೈ ವಿಲ್ ಐ ಫೀಲ್ ಬೇಜಾರ ಯಾಕಾಗತ್ತೆ, ನನಗೆ ದುಃಖ ಯಾಕಾಗತ್ತೆ, ಇಲ್ಲವೇ ಇಲ್ಲ ಅಂತ. ಸೊ ಕುತಃ ಮಮ ಖೇದ ಇತಿ ಭಾವೇನ, ನನಗೆ ಖೇದ ದುಃಖ ಬರುವುದಕ್ಕೆ ಏನು ಕಾರಣ ಇದೆ? ಯಾವ ಕಾರಣವೂ ಇಲ್ಲ. ಆದ್ದರಿಂದ ಅಸ್ಯ ಸ್ವಾಧೀನತಾ ಆಹ ನ ಅಹಮಿತಿ, ಎಲ್ಲವೂ ಭಗವಂತನ ಅಧೀನದಲ್ಲಿದೆ ಅನ್ನುವ ವಿಷಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಬೇರೆ ದೇವತೆಗಳ ಉಪಾಸನೆ ಮಾಡಿದಾಗಲೂ ಅದು ಭಗವಂತನ ಆಜ್ಞೆಯಂತೆ, ಭಗವಂತನ ಇಚ್ಛೆಯಂತೆ ಹಾಗೆ ಆಗ್ತಾ ಇದೆ ಅನ್ನುವುದು ನಾವು ಮನಸ್ಸಿನಲ್ಲಿ ನೆನೆಸ್ಕೋಬೇಕು. ಸ್ವಾಮಿ ಹೇಳಿದ್ದಾರೆ, ಸುನಾಹಮಿತಿ ಯೋಗೇನ ಸಾಮರ್ಥ್ಯ ಲಕ್ಷಣ ಉಪಾಯೇನ ಮಾಯೆಯ ದೇವಿಯಾತ ಯೋಗ ಸಹಿತ ಮಾಯಾ ಯೋಗ ಮಾಯಾ ಇತಿ ವಿಗ್ರಹ ಸಮಾವೃತ ಅಹಂ ನ ಸರ್ವಸ್ಯ ಪ್ರಕಾಶ ಕರ್ಮಣಿ ಗಂ ಅಂತ ಹೇಳುದು. ಪ್ರಕಾಶ ವಿಷಯೋ ವಿಷಯ ನ ಭವಾಮಿ ಅತಃ ಮೈ ಏವ ಮೂಢ ಅಯಂ ಲೋಕ ಮಾಂ ಅದಮ ವ್ಯಯಂ ಜನ್ಮವ್ಯಯ ಹೀನಂ ನ ಅಭಿಜಾನಾತಿ. ಇವರು ನನ್ನನ್ನು ತಿಳ್ಕೊಳ್ಳಿ ಅಂದ್ರೆ ಯೋಗೇನ ಸಾಮರ್ಥ್ಯ ಲಕ್ಷಣೋಪಾಯ, ಯೋಗೇನ ಅಂದ್ರೆ ಸಾಮರ್ಥ್ಯ ಲಕ್ಷಣೋಪಾಯ. ನಾ ಅಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅದಮವ್ಯಂ ಅಂತ ಹೇಳುವುದರಲ್ಲಿ ಯೋಗ ಅನ್ನುವ ಶಬ್ದ ಪ್ರಯೋಗ. ಸೊ ಆ ಯೋಗದ ಬಗ್ಗೆ ಹೇಳ್ತಾ, ಯೋಗೇನ ಅಂದ್ರೆ ಸಾಮರ್ಥ್ಯ ಲಕ್ಷಣ ಉಪಾಯೇನ ಮಾಯೆಯ ದೇವ್ಯಾತ ಮಾಯ ಇಲ್ಲಿ ಮಾಂ ಅದಮವ್ಯಂ ಇಲ್ಲಿ ಯೋಗ ಮಾಯೆಯ ಅಂತ ಹೇಳಿದಾರಲ್ಲ, ಯೋಗ ಮಾಯಾ ಸಮಾವೃತ, ಯೋಗ ಮಾಯಾ ಸಮಾವೃತನಾಗಿ ಅಂತ ಹೇಳುವುದರ ಮೂಲಕವಾಗಿ ನಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ. ಸೊ ಭಗವಂತನನ್ನು ಭಗವಂತನ ಸಾಮರ್ಥ್ಯ ಮತ್ತು ದುರ್ಗಾದೇವಿ ಎರಡರಿಂದಾಗಿ ಭಗವಂತ ನಾನು ಎಲ್ಲರಿಗೂ ಜ್ಞಾನ ಗೋಚರ ಆಗಲಾರೆ.
ಹಲೋ
ಹಲೋ ಕೇಳಿಸ್ತಾ ಇದ್ದ?
ಕೇಳಿಸ್ತಾ ಇದೆ.
ಸೊ ಅಲ್ಲಿ ಅದನ್ನು ಹೇಳ್ತಾ ಇದೆ. ಸೊ ಆದ್ದರಿಂದ ಭಗವಂತ ಯೋಗ ಮಾಯಾ ಅಂತ ಹೇಳಿದರೆ ಮಾಯಾ ಅನ್ನೋ ಶಬ್ದ ಮಾಯಾ ನನ್ನಿಂದಲೂ ಅಂದ್ರೆ ನನ್ನ ಇಚ್ಛೆ, ಮಾಯಾ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳು. ಒಂದು ಭಗವಂತನ ಇಚ್ಛೆಗೂ ಮಾಯಾ ಅಂತ ಕರಿತೀವಿ, ಲಕ್ಷ್ಮೀದೇವಿಗೂ ಮಾಯಾ ಅಂತ ಕರಿತೀವಿ. ಯೋಗ ಮಾಯಾ ಸಮಾವೃತ ಅಂದ್ರೆ ಎರಡು, ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ಮಾಯಾ ದೇವ್ಯಾತ, ಮಾಯಾ ಅನ್ನುವ ಶಬ್ದಕ್ಕೆ ಯೋಗೇನ ಸಾಮರ್ಥ್ಯ ಲಕ್ಷಣ ಉಪಾಯೇನ ಮಾಯಾ ದೇವ್ಯಾಚ ಯೋಗ ಮಾಯಾ ಸಮಾವೃತ ಅಂದ್ರೆ ಯೋಗದಿಂದಲೂ ಮಾಯದಿಂದಲೂ. ಯೋಗ ಅಂತ ಹೇಳಿದ್ರೆ ಸಾಮರ್ಥ್ಯ ಲಕ್ಷಣ, ಭಗವಂತನ ಸಾಮರ್ಥ್ಯ ಲಕ್ಷಣ ಉಪಾಯದಿಂದಲೂ, ಮಾಯಾ ದುರ್ಗಾದೇವಿಯಿಂದಲೂ, ಎರಡು ಕಾರಣಗಳಿಂದಲೂ ಕೂಡ ಭಗವಂತ ನ ಅಹಂ ಪ್ರಕಾಶ ಸರ್ವಸ್ಯ, ಎಲ್ಲರಿಗೂ ನಾನು ಪ್ರಕಾಶನಾಗುತ್ತಿಲ್ಲ, ಎಲ್ಲರಿಗೂ ಗೋಚರನಾಗುತ್ತಿಲ್ಲ, ಎಲ್ಲರೂ ನನ್ನನ್ನು ತಿಳಿಯುತ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಯೋಗ ಸಹಿತ ಮಾಯಾ ಯೋಗ ಮಾಯಾ ಇತಿ ವಿಗ್ರಹ ಅಂತ ಹೇಳಿ, ಯೋಗ ಸಹಿತರಾದ ಮಾಯಾ ಅನ್ನುವ ಅರ್ಥ. ಅದಕ್ಕೆ ಸಮಾವೃತ ಅಹಂ ನ ಸರ್ವಸ್ಯ ಪ್ರಕಾಶ ಅಂತ ಹೇಳಿ, ಈ ಕಾರಣದಿಂದ ಎಲ್ಲರಿಗೂ ನಾನು ಪ್ರಕಾಶ ಗೋಚರನಾಗುತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಪ್ರಕಾಶ ಎಂಬಲ್ಲಿರುವಂತಹ ಅಲ್ಲಿ ಪ್ರಕಾಶ ಘನ್ ಪ್ರತ್ಯಯ ವಿಷಯ ಅನ್ನುವ ಅಹಂ ಪ್ರಕಾಶ, ನಾನು ಪ್ರಕಾಶನಲ್ಲ ಅಂದ್ರೆ ನಾನು ಪ್ರಕಾಶ ವಿಷಯನಲ್ಲ ಅಂತ. ಸೊ ಇಲ್ಲಿ ಒಂದು ವ್ಯಾಕರಣದ ರೀತಿ, ಪ್ರಕಾಶ ಅನ್ನುವ ಶಬ್ದ ನಾನು ಐ ಆಮ್ ನಾಟ್ ದ ಲೈಟ್ ಅಂತ ಹೇಳಿದರೆ ವಾಟ್ ಡಸ್ ಇಟ್ ಮೀನ್? ಭಗವಂತ ನಾನು ಲೈಟ್, ಭಗವಂತ ಪ್ರಕಾಶನೇ, ಭಗವಂತ ನಾನು ಪ್ರಕಾಶವಲ್ಲ ಅಂತ ಹೇಳಿ, ನಾ ಅಹಂ ಸರ್ವಸ್ಯ ಪ್ರಕಾಶ, ನಾನು ಎಲ್ಲರಿಗೂ ಪ್ರಕಾಶನಲ್ಲ ಅಂದ್ರೆ ನಾನು ಎಲ್ಲರಿಗೂ ಪ್ರಕಾಶನ ಗೋಚರನಾಗುತ್ತಿಲ್ಲ. ಐ ಆಮ್ ನಾಟ್ ಲೈಟ್, ಐ ಆಮ್ ನಾಟ್ ಕಮಿಂಗ್ ಟು ದೇರ್ ಲೈಟ್, ಐ ಆಮ್ ನಾಟ್ ಅಪಿಯರಿಂಗ್ ಟು ದೆಮ್, ಐ ಆಮ್ ನಾಟ್ ರಿವೀಲಿಂಗ್ ಮೈ ಸೆಲ್ಫ್ ಅಂತ ಇಲ್ಲಿ ಪ್ರಕಾಶ ಅನ್ನುವ ಶಬ್ದ ಆ ಅರ್ಥದಲ್ಲಿ ಬಳಸಿದ್ದಾರೆ. ಕಾರಣ ಅಂತಹ ಪ್ರಯೋಗ ಸಂಸ್ಕೃತದಲ್ಲಿ ಇದೆ. ನಾನು ಪ್ರಕಾಶನಲ್ಲ ಅಂದ್ರೆ ನಾನು ಪ್ರಕಾಶ ಗೋಚರನಲ್ಲ, ಪ್ರಕಾಶ ವಿಷಯನಲ್ಲ. ಐ ಆಮ್ ನಾಟ್ ದ ಸಬ್ಜೆಕ್ಟ್ ಆಫ್ ದಿ ಪ್ರಕಾಶ, ಐ ಆಮ್ ನಾಟ್ ಬಿಕಮಿಂಗ್ ರಿವೀಲ್ ಟು ದೆಮ್, ಐ ಡೋಂಟ್ ಗೆಟ್ ರಿವೀಲ್ ಟು ದೆಮ್, ಇಟ್ಸ್ ಬಿಕಾಸ್ ಆಫ್ ಮೈ ಓನ್ ಡಿಸೈರ್ ಅಂಡ್ ಆಸ್ ಪೈ ಮೈ ಕಮ್ಯಾಂಡ್ ಲಕ್ಷ್ಮೀದೇವಿ ದುರ್ಗಾದೇವಿ ಟೇಕ್ಸ್ ಮೈ ಕಮ್ಯಾಂಡ್ ಅಂಡ್ ಶೀ ಡಸ್ ದಟ್. ಆ ಕಾರಣದಿಂದ ಇದು ಹೇಳ್ತಾ ಇದ್ದಾರೆ ನಾ ಅಹಂ ಪ್ರಕಾಶ ಸರ್ವಸ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದ ಮೇಲೆ ಆ ಕಾರಣದಿಂದ ಅಯಂ ಮೂಢ ನಾ ಅಭಿಧಾನಾತಿ ಲೋಕ ಮಾಂ ಅದಮಮಯ, ಆದ್ದರಿಂದ ಮೂಢರಾದವರು ಅಜ್ಞಾನಿಗಳಾದವರು ನ ಅಭಿಧಾನಾತಿ ಲೋಕ, ಇಂತಹ ಲೋಕದಲ್ಲಿ ಇರುವವರು ಮಾಂ ನನ್ನನ್ನು ಅಜಂ ಅವ್ಯಯಂ ಅಂತ ತಿಳಿಯುತ್ತಿಲ್ಲ. ಅಜ ಅವ್ಯಯ ಅಂತ ನ ಅಭಿಧಾನಾತಿ, ಭಗವಂತ ಹುಟ್ಟಿಲ್ಲದವನು ಅವ್ಯಯನಾದವನು ಅನ್ನುವ ವಿಷಯವನ್ನು ಈ ದುರ್ಗಾದೇವಿಯ ಒಂದು ಪ್ರಭಾವದಿಂದ, ನನ್ನ ಪ್ರಭಾವದಿಂದಲೂ, ನಾನು ಮಾಡುವ ನನ್ನ ಇಚ್ಛೆಯ ಕಾರಣದಿಂದಲೂ ಅಜ್ಞಾನಿಗಳಾದ ಜನರು ನನ್ನನ್ನು ತಿಳಿಯುತ್ತಿಲ್ಲ. ಆದ್ದರಿಂದ ನನಗೆ ಯಾವ ದುಃಖವೂ ಇಲ್ಲ. ಆ ಕಾರಣದ ತಿಳಿಯದೆ ಇರುವುದಕ್ಕೆ ನಾನೇ ಕಾರಣನಾಗಿದ್ದೀನಿ ಅಂತ ಹೇಳಿ ಕೃಷ್ಣ ಅದನ್ನು ಸ್ಪಷ್ಟ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಕರ್ಮಣಿ ಇದು ಪ್ರಕಾಶ ವಿಷಯ ನ ಭವಾಮಿ ಅತಃ ಮಯಿ ಏವ ಮೂಢ ಅಯಂ ಲೋಕ, ಮೂಢವಾದ ಈ ಲೋಕ ಜನ ಎಲ್ಲರೂ ಕೂಡ ಮಾಂ ಅಜಂ ಅವ್ಯಯಂ ಜನ್ಮ ವ್ಯಯಹೀನಂ, ಅಜಂ ಅಂದ್ರೆ ಜನ್ಮ ಇಲ್ಲದವನು, ಅವ್ಯಯ ಅಂದ್ರೆ ವ್ಯಯ ಇಲ್ಲದವನು. ಸೊ ಜನ್ಮ ವ್ಯಯಹೀನಂ ನ ಅಭಿಜಾನಾತಿ, ಹಾಗಿರುವ ಭಗವಂತನನ್ನು ಹಾಗೆ ತಿಳಿಯುತ್ತಿಲ್ಲ. ಸೊ ಪೀಪಲ್ ಆರ್ ನಾಟ್ ಗೆಟಿಂಗ್ ಇಟ್ ರೈಟ್ ಭಗವಂತನ ಬಗ್ಗೆ ಅನ್ನುವ ವಿಷಯವನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಹೀಗೆ 24-25 ಶ್ಲೋಕಗಳನ್ನು ನಾವು ನೋಡಿದ್ದೀವಿ, ಮತ್ತೆ 26ನೇ ಶ್ಲೋಕವ ಅದನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾದ ಮನಸ್ಸೇಂದಿಯರ್ವ ಬುದ್ಧಾತ್ಮನಾವ ಮತ್ತು ಸ್ವಭಾವ ಕರ್ಮೀತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸತ್ಯ ಶ್ರೀಕೃಷ್ಣಾರ್ಪಣಮಸ್ತು.